ಪಿತ್ವಾ ಪಿತ್ವಾ, ಸ್ನಾನ ಮಾಡಿ ಪಾನ ಮಾಡಿದ್ರಲ್ಲ ಅದಕ್ಕೆ ದೇವರು ಕಂಡ್ರು. ನಮ್ದು ಹಾಗಲ್ಲ, ಪಿತ್ವಾ ಸ್ನಾತ್ವ ಆದ್ರಿಂದ ದೇವರು ಕಾಣೋದಿಲ್ಲ ಅಂತ ಹೇಳಿದ್ರೆ, ಪಿತ್ವಾ ಅಂದ್ರೆ ಸ್ನಾನ ಬೆಡ್ ಕಾಫಿ ಹೇಳೋದು ಆದ್ರೆ ಸ್ನಾನ ಮಾಡೋದು ಏನ್ ಪ್ರಯೋಜನ, ಅದರಿಂದ ಏನು ಉಪಯೋಗ ಇಲ್ಲ. ಸ್ನಾತ್ವ ಪಿತ್ವ ಆಗಬೇಕು, ಪಿತ್ವಾ ಸ್ನಾತ್ವ ಆಗಬಾರದು. ನಮ್ಮಲ್ಲಿ ಪಿತ್ವಾ ಸ್ನಾತ್ವ ಕೂಡ ಇಲ್ಲ ಈಗ, ಬರೀ ಪಿತ್ವಾ ಪಿತ್ವ ಅಷ್ಟೇ ಹೊರತು ಸ್ನಾತ್ವ ಇಲ್ಲೇ ಇಲ್ಲ. ಎಲ್ಲ ವಾರಕ್ಕೊಮ್ಮೆ ಯಾವಾಗಲೂ ಒಮ್ಮೆ ಅನುಕೂಲ ಸ್ನಾನ ಮಾಡಿದ್ರೆ ಎಂತ ಸ್ಥಿತಿ ಆಗುತ್ತೆ. ಪ್ರತಿನಿತ್ಯ ನಾವು ಸ್ನಾನ ಮಾಡಬೇಕು, ಯಾತಕ್ಕೆ ಗೊತ್ತಾ? ಕೊನೆಗೆ ವಿರಜಾ ಸ್ನಾನ ಮಾಡಕ್ ತಯಾರಾಗ್ಬೇಕು ನಾವು. ದಿವಸ ಸ್ನಾನ ಮಾಡ್ತಾ 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 ಗಂಗಾ ಗಂಗೈತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರತಿ ಮುಖ್ಯತೆಯ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ. ಈ ಸ್ನಾನ ಎರಡಕ್ಕೆ ಸಂಕೋಚ. ಒಂದು ಶಾಸ್ತ್ರ ಸ್ನಾನಕ್ಕೆ ಸ್ನಾನ ಮಾಡಿರೋ ಜ್ಞಾನತೀರ್ಥದಲ್ಲಿ, ಇನ್ನೊಂದು ಸ್ನಾನ ವಿರಜಾ ಸ್ನಾನಕ್ಕೆ. ವಿರಜಾ ಸ್ನಾನಕ್ಕೆ ಕಣಿಯಾಗ ರೀತಿ ಸ್ನಾನ ಮಾಡಿದರೆ ನಮ್ಮ ಜೀವನ ಸಾರ್ಥಕ ಹೊರತು ಇಲ್ಲದವರು ಏನು ಪ್ರಯೋಜನ? ತಿನ್ನೋದು ದೊಡ್ಡದಲ್ಲ, ಸ್ನಾನ ಮಾಡಿ ತಿನ್ನದು. ವಿರಜಾ ಸ್ನಾನ ಮಾಡಿದ ಮೇಲೆ ಕುಡಿತಾನಲ್ಲ ಅದು ಆನಂದದ ಪಾನ ಅಂತ ಕರೀತಾರೆ. ವಿರಜಾ ಸ್ನಾನ ಮೋಕ್ಷಕ್ಕೆ ಹೋಗ್ತಾನಲ್ಲ ಅಲ್ಲಿ ಬರೀ ಪಾನ ಬರೀ ಅಲ್ಲ, ಎಂಎಂ ಸುಖಿ ಕಾಮಯ ತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಕೇಳಿದ್ದೆಲ್ಲ ಸಿಗುತ್ತೆ, ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ. ಆ ದೀಕ್ಷೆ ಬೆಳೆಸ್ಕೊಡ್ಬೇಕು. ಇವತ್ತು ಮಕ್ಕಳಿಗೆ ಅಭ್ಯಾಸ ಮಾಡಿಸೋದಿಲ್ಲ, ತಾವು ಮಾಡೋದಿಲ್ಲ, ಮುಂದೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗುತ್ತೆ. ಯಾರು ಬ್ರಾಹ್ಮಣ ಹುಡುಗ ಮಾಡಿದ ಕೆಲಸ, ಸೂತ್ರ ಹುಡುಗ ಕೆಲಸ ಮಾಡ್ತಾ ಇರೋದು, ಕೊನೆಗೆ ದೇವರು ಕಾಣಲಿಲ್ಲ. ಇನ್ನೇನು ಬದುಕಿ ಪ್ರಯೋಜನ ಅನ್ಕೊಂಡು ನಿರಾಶರಾಗಿ ಬಿಟ್ರಂತೆ. ನಮ್ಮ ಬದುಕಿಗೆ ಅರ್ಥ ಇಲ್ಲ ಇಲ್ಲ ಅಂತ ಹೇಳಿಬಿಟ್ಟು ನಿರಾಶರಾಗಿ ಬಿಟ್ಟು ಇನ್ನೇನು ಪ್ರಾಣನೇ ಬಿಡಬೇಕು ಆ ಸನ್ನಿವೇಶ ಬಂತೆ. ಇದು ಅರ್ಥ ಮಾಡ್ಕೋಬೇಕು. ಮನುಷ್ಯ ಯಾವ ಕಾರಣಕ್ಕೂ ಸಾಯಬಾರದು, ಒಂದೇ ಕಾರಣಕ್ಕೆ ಸಾಯ್ಬೇಕು ಅಂತ ಹೇಳ್ತಾರೆ. ಯಾವ ಕಾರಣ? ಅಯ್ಯೋ ದೇವರು ನಮಗೆ ಕಾಣಲಿಲ್ವಲ್ಲ ಅನ್ನೋ ಕೊರಗಿದೆಯಲ್ಲ, ಆ ಕೊರಗು ನಿಜವಾದ ಕೊರಗು. ಬ್ರಹ್ಮ ಜಿಜ್ಞಾಸ ಅಂದ್ರೆ ಅದೇ. ಇವತ್ತು ಮನುಷ್ಯ ಸಾಯ್ತಾನೆ, ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಸಾಯ್ತಾನೆ. ಟಿಕೆಟ್ ಸಿಗಲಿಲ್ಲ ಸಾಯ್ತಾನೆ, ಸಿನಿಮಾ ಟಿಕೆಟ್ ಸಿಗಲಿಲ್ಲ ಸಾಯ್ತಾನೆ, ಎಲೆಕ್ಷನ್ ಟಿಕೆಟ್ ಸಿಗೋದಿಲ್ಲ ಸಾಯ್ತಾನೆ, ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ ಸಾಯ್ತಾನೆ. ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಸಾಯ್ಬಾರದು, ಜೀವನದಲ್ಲಿ ಫೇಲ್ ಆದ್ರೆ ಸಾಯ್ಬೇಕು ಅಂತ ಹೇಳ್ತಾರೆ. ಜೀವನದಲ್ಲಿ ಫೇಲ್ ಆಗೋದು ಅಂದ್ರೆ ಏನು? ಬ್ರಹ್ಮಾವಬೋಧ ವಿಷಣ ಜೀವ ಮನುಷ್ಯ ಜನ್ಮ. ಬ್ರಹ್ಮಜ್ಞಾನ ಬರದೆ ಹೋದ್ರೆ ಬದುಕಿ ಪ್ರಯೋಜನ ಇಲ್ಲ ಅಂತ. ಶ್ರೀರಮಣ ತವ ಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು. ಈ ಯೋಚನೆ ಮಾಡಿದಾಗ ನಮಗೆ ಸಾವಿಗೆ ಕಾರಣವಾಗಬೇಕಾದಂತ ದುಃಖ ಅಂದ್ರೆ ಇದು ಒಂದೇ. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ, ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆದರವೇ ಹುಟ್ಟಲಿಲ್ಲ, ವಾದಿಗಳ ಮತವಡಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ, ವೇದ ಬಾಹ್ಯರಿಗೆರಗಿ ಅಪಸವ್ಯ ಮನನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ. ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು. ಈ ಮಾತು ಅರ್ಥ ಮಾಡಿಕೊಂಡ್ರೆ ದಿನ ಬೆಳಗಾದ್ರೆ ಯೋಚನೆ ಮಾಡು, ಯಾರು ಒಂದು ಹೊಗಳಿ ಬಿಡ್ತಾರೆ, ಏನು ಹೊಗಳಿ ಅರ್ಥ ಏನದಕ್ಕೆ? ಇನ್ನು ದೇವರನ್ನು ಕಂಡಿಲ್ಲ, ದೇವ್ರವಿಚಾರ ತಿಳಿದಿಲ್ಲ, ಇನ್ನೇನು ಬದುಕ್ತೇವೆ ನಾವೀಗ? ಸ್ವರಮೂಲ ಗ್ರಂಥಗಳನ್ನೇ ಓದಿಲ್ಲ, ನಮ್ಮ ಜೀವನ ಏನು ಸಾರ್ಥಕ? ಈ ಯೋಚನೆ ನಮ್ಮ ತಲೆಯಲ್ಲಿ ಬಂದ್ರೆ ನಾರದರ ಕಥೆ ಬ್ರಹ್ಮ ಜಿಜ್ಞಾಸೆಯ ಹೊಸ ಮುಖವನ್ನು ತೋರಿಸ್ತಕ್ಕಂಥ ಕಥೆ ಅದು. ಆ ಕ್ಷಣ ತುಂಬಾ ನಿರಾಶರಾಗಿ ಕೂತರದು, ತಷ್ಟ ದೇವರು ಕಂಡಂತವ್ರಿಗೆ ಇದು ಆಶ್ಚರ್ಯ. ದೇವರನ್ನು ಕಾಣತಕ್ಕ ಉತ್ಕಟವಾದ ಇಚ್ಛೆ ಇದೆಯಲ್ಲ, ಹಂತವನ್ನು ನಾರದವನ್ನು ತಲುಪಿಟ್ಬಿಟ್ಟಿದ್ದಾರೆ. ಅದು ನಮಗೆ ಅರ್ಧ ಇವತ್ತು ನಮಗೆ ಎಷ್ಟು ದೇವರು ಯಾತಕ್ಕೆ ಕಾಣೋದಿಲ್ಲ ಅಂದ್ರೆ ಕಂಡ್ರೆ ಈಗಲೇ ಬಂದುಬಿಟ್ಟೆ ಅನ್ನೋ ಪೈಕಿ ನಾವು. ಟೂ ಲೇಟ್, ಈಗ ಬರಬೇಕಾಗಿಲ್ಲ ಪರಮಾತ್ಮ, ಇನ್ನು ಭಾರಿ ಇರಲಿ, ಇದು ಬೇಡ ನಮಗೆ, ಇನ್ನು ಎಷ್ಟೊಂದು ಕೆಲಸ ಇದೆ ನಮಗೆ, ಮಗನಿಗೆ ಇದಾಗಬೇಕು, ಮೊಮ್ಮಗನಿಗೆ ಕೆಲಸ ಸಿಗಬೇಕು, ಮಗಳಿಗೆ ಮದುವೆ ಆಗಬೇಕು ಅಂತ ಕಳಿಸಿಬಿಡ್ತೇನೆ. ಅಂದ್ರೆ ಅದಕ್ಕೆ ದೇವರು ಕಾಣೋದಿಲ್ಲ. ದೇವರು ಕಾಣತಕ್ಕಂಥ ಹಂತ ಇದೆ. ಮತ್ತು ಬೆಳಿಗ್ಗೆ ಎತ್ತ 6 ಗಂಟೆಗೆ ಊಟ ಹಾಕಿದ್ರೆ ಬೇಡ, 12 ಗಂಟೆ ಊಟ ಹಾಕಿದ್ರೆ ಕಾಯ್ತಿರ್ತಾರೆ. ಇವತ್ತು ನಾರದ ಮನೆಗಳ ಕಾತರ ಇದೆಯಲ್ಲ ಹಸಿವು, ಅದು ದೇವರ ಹಸಿವು, ತತ್ವಜ್ಞಾನದ ಹಸಿವು. ಅದನ್ನ ಪಿಪಾಸ ಜಿಜ್ಞಾಸ ಅಂತ ಕರೆದಿದ್ದು ಅದಕ್ಕೆ. ಇವತ್ತು ನಮಗೆ ಆ ಜಿಜ್ಞಾಸ ಮನೋಭಾವ ಬೆಳಿಬೇಕಾದ್ರೆ ಆಚಾರ್ಯ ಶಾಸ್ತ್ರವನ್ನು ಓದಿ 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 ಆಗಬೇಕು. ಅದಕ್ಕೊಂದು ಮಾತು ಹೇಳುತ್ತಾರೆ, ಹಸಿವು ಸರಿಯಾಗಿ ಆಗೋದಿಲ್ವಲ್ಲ, ಸ್ವಲ್ಪ ಅವರಿಗೆ ಲೇಹಿಗೆ ಕೊಟ್ಟು ಸ್ವಲ್ಪ ಸರಿ ಮಾಡ್ತಾರೆ, ಕೆಲವು ಔಷಧಿ ಕೊಟ್ಟು ಬಿಟ್ಟು ಬಾರಿಕೆ ಬರಹ ಮಾಡ್ತಾರೆ, ರುಚಿ ಕೆಟ್ಟವನಿಗೆ ಬಾರಿಕೆ ಬರಹ ಮಾಡ್ತಾರೆ. ಇವತ್ತು ನಮಗೆ ಶಾಸ್ತ್ರ ಪಾನಕ್ಕೆ ನಮಗೆ ಅಪೇಕ್ಷೆ ಬಂದೇ ಇಲ್ಲ, ನಮ್ಗೆ ಬಾಯಿ ರುಚಿ ಇಲ್ಲ ಈಗ. ಅದಕ್ಕೇನ್ ಮಾಡ್ತಾರಂತೆ, ಕಷಾಯ ಇಷಾಯ ಕೊಟ್ಟು ಸರಿ ಮಾಡ್ತಾರೆ. ಆ ಕಷಾಯ ಯಾವುದಾದ್ರೆ ಭಾಗವತ ಪುರಾಣವೇ ಕಷಾಯ ಅಂತ ಹೇಳಿಬಿಡ್ತಾರೆ. ಭಾಗವತ ಕೆಡುತ್ತಷ್ಟು ನಮ್ಮ ಡೈಜೆಷನ್ ಶಕ್ತಿ ಸರಿ ಬರುತ್ತಂತೆ, ದೇವರ ಕಥೆಗೆ ಆಸಕ್ತಿ ಹುಟ್ಟಿಬಿಡುತ್ತಂತೆ. ಒಮ್ಮೆ ಭಾಗವತ ಕೇಳಿದವರು ಮತ್ತೆ ಭಾಗವತ ಬಿಡೋದಿಲ್ಲ, ಅಂತ ಒಂದು ವಿಚಿತ್ರವಾದ ಮಾಂತ್ರಿಕ ಶಕ್ತಿ ಭಾಗವತಕ್ಕಿದೆ. ದೇವರು ಕಣ್ಣಂತೆ, ಅವರು ಕೋಲು ಮಿಂಚನಂತೆ ಹೊಳೆದನಂತೆ. ಅದು ಜ್ಞಾಪಕ ಮಾಡಿಕೊಂಡೆ ಜಗನ್ನಾಥದಾಸರ ದೇವರನಾಮ, ತಟಿತ್ ಕೋಟಿ ನಿಭತಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ. ಒಂದು ಕ್ಷಣ ಕೋಲು ಮಿಂಚನಂತೆ ಹೊಳೆದಂತೆ ಪರಮಾತ್ಮ. ಅವ್ರಿಗೆ ಏನು ಆನಂದವೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏನೆಂದು ಹೇಳಲಿ ಆನಂದ ಸಂಭ್ರಮ ಇನ್ನೇನು, ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನು. ಪುರಂದರದಾಸರಿಗೆ ಭಗವದ್ ದರ್ಶನವಾದಾಗ ಏನ್ ಹೇಳ್ತಾರೆ, ನಾರದ ಮನೆಗಳಲ್ಲಿ ಆ ಕಾಣ ಕಾಣುತ್ತೆ, ಹುಡುಗಾಡೆ ಬಿಡ್ತಾರೆ ಅವರು, ಇನ್ನೊಂದ್ಸತ್ ಕಾಣಬೇಕು ಅಂತ ಇಷ್ಟಪಟ್ಟರಂತೆ ದೇವರನ್ನ. ಆಗ ಶರೀರವಾಣಿ ಆಯ್ತಂತೆ, ನಾರದರೆ ನೋಡಿ ಮಗು, ನಿನಗೆ ಕಾಣೋದಿಷ್ಟ ಈ ಜನ್ಮದಲ್ಲಿ, ಇಷ್ಟು ಧ್ಯಾನ ಮಾಡ್ತಾ ದೇಹವನ್ನು ಕಳ್ಕೊಂಡು ಬಿಡು, ಮುಂದಿನ ಜನ್ಮದೊಳಗೆ ಇಷ್ಟಪಟ್ಟಾಗೆಲ್ಲ ಕಾಣ್ತೇನೆ ಅಂತ ಹೇಳಿದೆ. ವೇದವ್ಯಾಸ ದೇವರೇ, ಆ ಶೂದ್ರ ಹುಡುಗ ಇವತ್ತು ಸಾಧನೆ ಮಾಡಿದನಲ್ಲ, ಆ ಶೂದ್ರ ಹುಡುಗನೇ ನಾನು ಇವತ್ತು ಅಂತ ಹೇಳಿದ್ದೆ. ನಾರದನಾಗಿ ಹುಟ್ಟಿದ್ದೇನೆ, ನಾನು ಬ್ರಹ್ಮದೇವರ ಮಗನಾಗಿ ಹುಟ್ಟಿದ್ದೇನೆ ಅಂತ ಹೇಳ್ತೀವಿ. ಎಲ್ಲಿಂದಲ್ಲಿ ಪ್ರಮೋಷನ್ ಲೆಕ್ಕಾಕಿ? ಶೂದ್ರ ಸ್ತ್ರೀಯ ಮಗ ಎಲ್ಲಿ, ಬ್ರಹ್ಮದೇವರ ಮಗನಾಗಿ ಹುಟ್ಟದೆಲ್ಲಿ? ಬ್ರಹ್ಮದೇವರ ಮಗ ಅಂದ್ರೆ ಏನೂ ಅಲ್ಲ, ಸಾಕ್ಷಾತ್ ನಾರಾಯಣನ ಮೊಮ್ಮಗನಾಗಿ ಹುಟ್ಟಿಬಿಟ್ಟಿದ್ದಾರೆ. ಎಂಥ ಭಾಗ್ಯ ಇದು! ಮತ್ತೆ ನಾರದರು ಎಲ್ಲಿ ಹುಟ್ಟಿದ್ರು ಗೊತ್ತ? ಬ್ರಹ್ಮದೇವರ ಮಗನಾಗಿ ಬ್ರಹ್ಮಾಂಕಜೋ ಮುನಿಹಿ, ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿ ಬಂದ್ರಂತ. ಮಕ್ಕಳು ತೊಡೆ ಮೇಲೆ ಕೊಡ್ತಾರಲ್ಲ, ತೊಡೆಯಿಂದನೇ ಹುಟ್ಟಿ ಬಂದ್ಬಿಟ್ರಂತೆ ನಾರದ ಮುನಿಗಳು. ಇದೆಲ್ಲ ಎಲ್ಲಿಂದ ಬಂದ ಭಾಗ್ಯ ಇದು? ಚಾತುರ್ಮಾಸ್ಯ ಕಾಲದಲ್ಲಿ ಮುನಿಗಳ ಸೇವೆಯನ್ನು ಮಾಡಿ, ಯತಿಗಳ ಸೇವೆಯನ್ನು ಮಾಡಿ ಅನುಗ್ರಹ ಸಂಪಾದನೆ ಮಾಡಿದ್ದರ ಫಲ ಬ್ರಹ್ಮದೇವರ ಮಕ್ಕಳಾಗ್ತಾರೆ. ಅದಕ್ಕೆ ಬ್ರಹ್ಮದೇವರ ಮಕ್ಕಳಾಗೋದು ಅಂದ್ರೆ ಪರಮ ಬ್ರಾಹ್ಮಣನಾಗೋದು ಅಂತ ಅರ್ಥ. ಒಬ್ಬ ಶೂದ್ರ ಪರಮ ಬ್ರಾಹ್ಮಣನಾಗಿದ್ದು ಭಾಗವತದ ಸಂಪರ್ಕದಿಂದ. ಇವತ್ತು ನಿಜವಾದ ಬ್ರಾಹ್ಮಣ್ಯ ಸಂಪಾದನೆ ಮಾಡಬೇಕು ಅಂತಿದ್ರೆ ಭಾಗವತವನ್ನು ಕೇಳಬೇಕು ಅಂತ ಅರ್ಥ. ಇಂಥ ಮಾತನ್ನ ಅಪಾರ್ಥ ಮಾಡ್ಕೊಂಡ್ಬಿಡ್ತೇವೆ ತಕ್ಷಣನೇ. ಹಾಗೆ ಭಾಗವತ ಕೇಳೋದ್ರಲ್ಲಿ ಬ್ರಾಹ್ಮಣರಾಗಿ ಬಿಡ್ತಾರೋ? ಭಾಗವತ ಕೇಳೋದು ಜನಿವಾರ ಹಾಕೊಳ್ಳೋದು ಹೊರಟು ಬಿಡೋದು ಊಟಕ್ಕೆ ಆಗಬಹುದು ಅಂತ ಕೇಳಿದ್ರೆ ಆ ಕಥೆ ಕೇಳಿ ಸರಿಯಾಗಿ. ಅವ್ರು ಭಾಗವತ ಕೇಳಿದ್ರು, ಆ ಜನ್ಮದಲ್ಲಿ ಬ್ರಾಹ್ಮಣನಾಗಲಿಲ್ಲ, ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣರಾಗ್ತಾರಾದ್ರಿಂದ ಬ್ರಾಹ್ಮಣ್ಯ ಸಿದ್ಧಿಗೆ, ಜನ್ಮಾಂತರದಲ್ಲಿ ಬ್ರಾಹ್ಮಣ್ಯ ಸಿದ್ಧಿಗೆ ಭಾಗವತ ಸಾಧನವಾದ್ದರಿಂದ ಬ್ರಾಹ್ಮಣನಾಗೋದು ಗ್ಯಾರಂಟಿ, ಆದ್ರೆ ಮುಂದಿನ ಜನ್ಮದಲ್ಲಿ ನಿಶ್ಚಿತ ಅರ್ಥ ಆಗಲೇ ಆಗೋದಿಲ್ಲ ಅಂತ ಒಂದರ್ಥ. ಇನ್ನೊಂದರ್ಥ, ಬ್ರಾಹ್ಮಣನಾಗಿ ಹುಟ್ಟುಬಿಟ್ಟಿದ್ದಾನೆ, ನಾವ್ಯಾಗ ಭಾಗವತ ಕೇಳಬೇಕು ಅಂತ ಅನ್ಕೋಬಾರದು. ಭಾಗವತ ಕೇಳಿದ್ರೆ ನಿಜವಾದ ಬ್ರಾಹ್ಮಣನಾಗ್ತಾನಾದ್ರಿಂದ ಭಾಗವತ ಕೇಳಿ ಬ್ರಾಹ್ಮಣ್ಯ ಕನ್ಫರ್ಮ್ ಮಾಡ್ಕೋಬೇಕು ನಾವು, ಹೊರತು ಭಾಗವತ ಕೇಳದೆ ಹೋಗಬಾರದು. ಭಾಗವತ ಕೇಳಿಲ್ಲ, ಅದಕ್ಕೆ ಹೇಳ್ತಾರೆ ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆಧಾರವೇ ಹುಟ್ಟಲಿಲ್ಲ. ಅದು ಸರಿಯಲ್ಲ, ನಾವು ಭಾಗವತ ಕೇಳಲೇಬೇಕು ಅಂತ ಅದಕ್ಕೆ ತಾತ್ಪರ್ಯವನ್ನು ದಾಸರಾಯರು ತಿಳಿಸಿದ ರೀತಿ. ವೇದವ್ಯಾಸ ದೇವರೇ, ಭಗವಂತನ ನಾಲ್ಕು ನಾಮಗಳನ್ನ ನಾನು ಆಯ್ತು ಉಪಾಸನೆ ಮಾಡಿದ್ದಕ್ಕೇನು ಹೀಗಾಗಿದೆ. ಇದು ಭಾಗವತವನ್ನೇ ತಾವು ಬರೆದರೆ ವಿಶ್ವದ ಉದ್ಧಾರವಾಗುತ್ತೆ, ತಾವು ಬರೆಯಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸದೇವರು ಬರೆದರಂತೆ, ಅದೇ ಶ್ರೀಮದ್ ಭಾಗವತ ಮಹಾಪುರಾಣ ಅಂತ ಪ್ರಸಿದ್ಧವಾಯಿತು. ಒಂದು ಮಾತು ಗಮನಿಸಬೇಕು ನಾವು, ಆಚಾರ್ಯ ಅಷ್ಟು ಗ್ರಂಥ ಬರೆದು ಬಿಟ್ಟಿದ್ದಾರೆ. ತಿರುಕುಪಂಡಿತಾಚಾರ್ಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಇಷ್ಟೆಲ್ಲ ಗ್ರಂಥ ತಾವು ಬರೆದಿದ್ದೀರಿ, ಆದರೂ ನಮಗೆ ಮತ್ತೊಂದು ಗ್ರಂಥ ಬೇಕು ಅಂತ ಪ್ರಾರ್ಥನೆ ಮಾಡುತ್ತಾರೆ. ಗ್ರಂಥೇಭ್ಯ ಅಗಾಧೇಭ್ಯ ಯುಕ್ತಯೋನೋ ದುರುದ್ಧರಾಹ ಮನೋಮಾಂಜಾ ತಥೋ ಗ್ರಂಥಂ ವ್ಯಕ್ತ ತರ್ಕತ ತಿಂಕುರು. ಇನ್ನೊಂದು ಗ್ರಂಥ ತಾವು ಬರೀಬೇಕು, ಸುಲಭವಾದ ಅರ್ಥಾಗ ಬರೀಬೇಕು ಅಂತ ಹೇಳಿದ್ದಾರೆ. ಇಲ್ಲೂ ಹಾಗೇನೆ, ಅಥೋ ಮಹಾಭಾಗ ಮಹಾನ ಭವಾನ ಮೋಘದೃಕ್ ಶುಚಿಶ್ರವಾಹ ಸತ್ಯರಥೋ ಧೃತೌರಥ ಉರುಕ್ರಮ ಶಾಖಿಲ ಬಂಧ ಮುಕ್ತಯೇ ಸಮಾಧಿ ನಾನುಸ್ಮರ ಯದ್ವಿಚೇಷ್ಟಿತಂ. ಅದೇ ರೀತಿ ಪ್ರಾರ್ಥನೆ. ವೇದವ್ಯಾಸ ದೇವರು ಶ್ರೀಮದ್ ಮಧ್ವಾಚಾರ್ಯರನ್ನ ತ್ರಿರುಕುಲ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡಿದಾಗ ಅನುವ್ಯಾಖ್ಯಾನವನ್ನು ಬರೀತಾರೆ. ಇತ್ಯರ್ಥಿತೋ ವ್ಯಧಾನ್ ಮಧ್ವ ಸೋನುವ್ಯಾಖ್ಯಾಂ ಸತಾಂ ಸುಧಾಂ ಅಂತ ಸುಮಧ್ವ ವಿಜಯದ ಮಾತು. ಅಂದ್ರೆ ತಿರುಕುಲ ಪಂಡಿತರ ಪ್ರಾರ್ಥನೆಯಿಂದ ರಚಿತವಾದ ಕೊನೆಯ ಗ್ರಂಥ ಈ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತೆ ಅಪೂರ್ವ ಕೃತಿ ಅನುವ್ಯಾಖ್ಯಾನ ಕೃತಿ. ಅದೇ ರೀತಿ ವೇದವ್ಯಾಸ ದೇವರನ್ನ ನಾರದ ಮುನಿಗಳು ಪ್ರಾರ್ಥನೆ ಮಾಡಿದಾಗ ರಚಿತವಾದ ಗ್ರಂಥ ಶ್ರೀಮದ್ ಭಾಗವತ. ಅದು ಅನುವ್ಯಾಖ್ಯಾನ ಅಮೃತ, ಇದು ಭಾಗವತಾಮೃತ ಅಂತ ಅರ್ಥ ಮಾಡಿಕೊಂಡ್ರೆ ಎಂಥ ಸಂಬಂಧ ಇದೆ ಇದಕ್ಕೆ? ಅದಕ್ಕೆ ಹೇಳ್ತಾರೆ ಅದು ಭಾಗವತಾಮೃತ ಅನುವ್ಯಾಖ್ಯಾನಾಮೃತ. ಅನುವ್ಯಾಖ್ಯಾನಾಮೃತ ಜೀವೋತ್ತಮನ ಕೃತಿ, ಭಾಗವತಾಮೃತ ಸರ್ವೋತ್ತಮನ ಕೃತಿ. ಇದು ಇಬ್ಬರು ಕೂಡ ಪ್ರಾರ್ಥನೆ ಮಾಡಿದಾಗಲೇ ಬರೆದಿದ್ದು, ನಮಗೆ ಆಶ್ಚರ್ಯವಾಗುತ್ತೆ. ಇದು ಒಂದು ರೀತಿ ಕ್ರಮ. ಇನ್ನೊಂದು ಕ್ರಮ, ಮೊದಲೇ ಹೇಳಿದ್ದಾರೆ ಎಲ್ಲಾ ಗ್ರಂಥಗಳನ್ನು ವೇದವ್ಯಾಸರು ಬರೆದಾದ ಮೇಲೆ ಕೊನೆಗೆ ಬರೆದ ಗ್ರಂಥ ಭಾಗವತ ಪುರಾಣ, ಕೊನೆಗೆ ಬರೆದ ಗ್ರಂಥ. ಕೊನೆಗೆ ಬರೆದ ಗ್ರಂಥ ಅಂದ್ರೆ ಏನು ಗೊತ್ತಾ? ಅಂತೇ ಸಿದ್ಧಸ್ತು ಸಿದ್ಧಾಂತ ಬದ್ಧ ಶಾಗಮಯೇವಹಿ. ಎಲ್ಲಾ ಪುರಾಣ ಬರೆದೇ ಭಾಗವತ ಬರೆದಿದ್ದರಿಂದ ವೇದವ್ಯಾಸರ ಸಿದ್ಧಾಂತ ಆದರೆ ಭಾಗವತದ ಸಿದ್ಧಾಂತವಾದ್ದರಿಂದ ಶಿವಪುರ ಸ್ಕಂದ ಪುರಾಣಾದಿಗಳೆಲ್ಲ ಸಿದ್ಧಾಂತವಲ್ಲ, ಸಿದ್ಧಾಂತ ಭಾಗವತ ಪುರಾಣವೇ ಅಂತ ಇನ್ನೊಂದರ್ಥ. ಅಂದ್ರೆ ಭಾಗವತ ಆರಂಭದಲ್ಲೇನೆ ಭಾಗವತದ ಮಹಿಮೆ ಅಷ್ಟು ಚೆನ್ನಾಗಿ ಬಂದಿದೆ. ಭಾಗವತವನ್ನು ವೇದವ್ಯಾಸರು ಬರೆದರು, ಬರದ ಜಾಗ ಯಾವುದು ಗೊತ್ತಾ? ಬದರಿ ಅಂತ ಪುಣ್ಯಕ್ಷೇತ್ರ, ಗಂಗಾ ತೀರ, ಬದರಿ ಕಾಶ್ರಮ ಗಂಗಾ ತೀರ. ಬರದ ಸ್ಥಳವನ್ನ ಶಮ್ಯಾಪ್ರಾಸ ಅಂತ ಕರೆದಿದ್ದ, ಶಮ್ಯಾಪ್ರಾಸ. ಅದನ್ನ ಬರದು ಉಪದೇಶ ಮಾಡಿದ್ದ ಯಾರಿಗೆ ಗೊತ್ತೇನೋ? ಶುಕಾಚಾರ್ಯರಿಗೆ. ಅವರ್ಯಾರು ಅಂದ್ರೆ ರುದ್ರದೇವರ ಅವತಾರ. ಬರದ ವೇದವ್ಯಾಸರು ಹರಿ, ಕೇಳಿದ ವೇದ ಶುಕಮುನಿಗಳು ಹರ. ಹರಿ ಹರನಿಗೆ ಹೇಳಿದ ಗ್ರಂಥ ಶ್ರೀಮದ್ ಭಾಗವತ. ಹರಿ ಹರನಿಗೆ ಹೇಳಿದ ಗ್ರಂಥ ಶ್ರೀಮದ್ ಭಾಗವತ. ಹೇಳಿದವರು ಯಾರು? ಸರ್ವೋತ್ತಮ ವೇದವ್ಯಾಸ ದೇವರು. ಅವರು ಯಾರು? ಗಂಗಾ ಜನಕ. ಕೇಳಿದವರು ಯಾರು? ಶುಕಮುನಿಗಳು, ರುದ್ರದೇವರು. ಅವರು ಗಂಗಾಧರ, ಗಂಗಾ ಜನಕ, ಗಂಗಾಧರನಿಗೆ ಹೇಳಿದ ಕೃತಿ ಶ್ರೀಮದ್ ಭಾಗವತ ಮಹಾಪುರಾಣ ಅನ್ನೋದು ಇನ್ನೊಂದು ಅರ್ಥ. ಇನ್ನೇಕರಿ ಮತ್ತೊಂದು ಆಶ್ಚರ್ಯವನ್ನು ಆಚಾರ ಹೇಳುತ್ತಾರೆ. ಶುಕಮುನಿಗಳು ಮಗನಾಗಿ ಹುಟ್ಟಿ ಬಂದಿದ್ರು, ಅದಕ್ಕೆ ಹೇಳಿದ್ರು ಅಲ್ಲ, ವೇದವ್ಯಾಸ ದೇವರಿಗೆ ಶುಕಾಚಾರ್ಯರು ಮಗನಾಗಿ ಹುಟ್ಟಿ ಬಂದು ದೊಡ್ಡ ತಪಸ್ ಮಾಡಿದ್ರಂತ. ನಾನು ವೇದವ್ಯಾಸರ ಮಗನಾಗಬೇಕು, ವೇದವ್ಯಾಸರ ಮಗನಾಗಬೇಕು ತಪಸ್ ಮಾಡಿದ್ರಂತ. ಯಾತಕ್ಕೆ ಗೊತ್ತಾ? ಬೇರೆ ಏನೇ ಆಗಿ ಹುಟ್ಟಿ ಬಂದರೂ ಕೂಡ ನಮಗೆ ಸಂಪತ್ತು ಸಿಗುತ್ತೆ, ಇಡೀ ಆಸ್ತಿ ಸಿಗೋದಿಲ್ಲ. ಅಪ್ಪನ ಇಡೀ ಆಸ್ತಿ ಸಿಗಬೇಕಾದ್ರೆ ಮಗನಾಗಿ ಹುಟ್ಟಿದ್ರೆ ಮಾತ್ರ ಸಾಧ್ಯ. ಬೇರೆ ಇದ್ದವರು ಫರ್ನಿಚರ್ ನೀಚರ್ ಕೊಡ್ತಾರೆ ಹೊರತು ಆಸ್ತಿ ಗಿಸ್ತಿ ಕೊಡೋದಿಲ್ಲ. ಮಗನಿಗೆ ಮಾತ್ರ ಇಡೀ ಆಸ್ತಿ ಕೊಟ್ಟು ಬಿಡ್ತಾರೆ. ಮತ್ತು ವೇದವ್ಯಾಸದೇವರ ದೊಡ್ಡ ಆಸ್ತಿ ಯಾವುದು ಗೊತ್ತಾ? ಭಾಗವತ. ಅದು ಸಿಗಬೇಕಾದ್ರೆ ಮಗನಾಗಿ ಹುಟ್ಟಬೇಕು, ತಪಸ್ ಮಾಡಿ ಬಂದರಂತವ್ರು. ಎಂತ ಆಶ್ಚರ್ಯ! ಈ ಮಾತು ಅರ್ಥ ಮಾಡಿಕೊಂಡ್ರೆ ರುದ್ರದೇವರು ಮಗನಾಗಿ ಹುಟ್ಟಿ ಬಂದು ಕೇಳಿದಂತಹ ಕಥೆ ಶ್ರೀಮದ್ ಭಾಗವತ ಅಂತ ತಿಳ್ಕೊಳ್ಬೇಕಾಗಿ. ಅವ್ರು ಸಮಸ್ಯೆ ಬಂತಂತಾಗ ಸಾಕ್ಷಾತ್ ಬ್ರಹ್ಮವಾಯಿಗಳಿಗೆ ಹೊರತು ನಾರಾಯಣನ ಮಕ್ಕಳಾಗ್ತಕ್ಕಂಥ ಸಾಕ್ಷಾತ್ ಪುತ್ರರಾಗಿರ್ತಕ್ಕಂಥ ಅರ್ಹತೆ ಯಾರಿಗೂ ಇಲ್ಲ. ವರ ಕೇಳ್ಬಿಟ್ಟಿದ್ದಾರೆ ಇವರು. ಅದಕ್ಕೆ ಪರಮಾತ್ಮ ವರ ಕೊಟ್ಟನಂತೆ. ಅದಕ್ಕೆ ಏನ್ ಕೊಟ್ರಂತೆ? ಶುಕಾಚಾರ ಮಗನಾಗಿ ಹುಟ್ಟು ಬರಬೇಕಾದ್ರೆ ಒಳಗೆ ಸುಖಾಚಾರ ಕೂತ್ಕೊಂಡು ಬಂದರು. ಸುಖಾಚಾರದ ಆನಂದ ತೀರ್ಥರು ವಾಯುದೇವರು ಒಳಗೆ ಕೂತಿದ್ದಾರೆ ಅಂತ ಹೇಳಿದ್ದಾರೆ. ಈ ಕಥೆ ಕೇಳಿದ ನಮಗೆ ಅರ್ಥ ಆಗೋದು ಎಷ್ಟು ಸ್ವಾರಸ್ಯ ಗೊತ್ತಾ? ಶುಕಾಚಾರ್ಯರು ಹರ, ಅವರೊಳಗೆ ಭಾವಿ ಬ್ರಹ್ಮದೇವರು ಹೇಳ್ತೋ ಪರಬ್ರಹ್ಮ ಉಪದೇಶ ಮಾಡ್ತಾ ಇದ್ದಾರೆ. ಅಂದ್ರೆ ತ್ರಿಮೂರ್ತಿಗಳ ವ್ಯಾಪಾರ ಇರತಕ್ಕಂಥ ಕೃತಿ ಶ್ರೀಮದ್ ಭಾಗವತ ಮಹಾಪುರಾಣ. ಹರಿ ಹರರೊಳಗೆ ಕೂತ ವಾಯುದೇವರಿಗೆ ಹೇಳಿದಂತಹ ಕೃತಿ ಶ್ರೀಮದ್ ಭಾಗವತವಾದ್ದರಿಂದ ಇದನ್ನು ಕೇಳಿದವರಿಗೆ ಇಡೀ ದೇವತಾ ತಾರತಮ್ಯ ಪರಿಜ್ಞಾನ ಪೂರ್ವಕವಾಗಿ ಹರಿರೇವ ಪರಃ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅಂತಕ್ಕಂಥ ನಿರ್ಮಲವಾದ ಭಕ್ತಿ ಹುಟ್ಟಿ ಬರ್ತಾ ಇದೆ ಅಂತ ಶುಕಾಚಾರ್ಯ ಏನ್ ಮಾಡಿದರಂತೆ? ಭಾಗವತ ಇನ್ನೊಂದು ಸ್ವಾರಸ್ಯ ನೋಡಿ. ಭಾಗವತವನ್ನು ವೇದವ್ಯಾಸದವರು ಮೊದಲು ಹೇಳಿದ್ದಾರೆ ಅಂದ್ರೆ ತಮ್ಮ ಮಗನಿಗೆ. ಮನುಷ್ಯ ತಾನು ತಿನ್ನಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡ್ತಾನೆ, ಮಗನಿಗೆ ಕೊಡಬೇಕಾದ್ರೆ ಮಾತ್ರ ತುಂಬಾ ಚೆನ್ನಾಗಿದ್ರೆ ಮಾತ್ರ ಮಗನಿಗೆ ಕೊಡ್ತಾನೆ. ತಾನು ತಿನ್ನಬೇಕಾದ್ರೆ ಸಾಮಾನ್ಯ ತಿಂತಾನೆ, ಮಗನಿಗೆ ಕೊಡಬೇಕಾದ್ರೆ ತುಂಬಾ ಚೆನ್ನಾಗಿದ್ರೆ ಮಾತ್ರ ಕೊಡ್ತಾನೆ. ಇದು ಪದ್ಧತಿ. ಅಂದ್ರೆ ಭಾಗವತವನ್ನು ಮಗನಿಗೆ ಹೇಳಿದರು ಅಂದ್ರೆ ಭಾಗವತ ಪುರಾಣ ಅತಿ ಶ್ರೇಷ್ಠವಾದ ಕೃತಿ ಅಂತ ಹೇಳೋದಕ್ಕೆ ಇನ್ನೊಂದು ಕಾರಣ ಬೇಕಾಗಿಲ್ಲ, ಅಷ್ಟು ಮಹತ್ವಪೂರ್ಣವಾದ ಕೃತಿ. ನಮ್ಗೆ ಇನ್ನೊಂದು ಆಶ್ಚರ್ಯ ಅಂದ್ರೆ ವೇದವ್ಯಾಸ ದೇವರು ಹೋಗಿದ್ದಾರಿಗೆ ಶುಕಾಚಾರ್ಯರಿಗೆ, ಒಳಗೆ ಕೂತಿರೋದು ಯಾರು? ವಾಯುದೇವರು. ಅವರೇ ಮಧ್ವಾಚಾರ್ಯರು. ಅಂದ್ರೆ ಯಾವ ವಾಯುದೇವರಿಗೆ ವೇದವ್ಯಾಸದೇವರು ಹೇಳಿದ್ರಲ್ಲ ಅದೇ ವಾಯುದೇವರೇ ಮಧ್ವಾಚಾರ್ಯರಿಗೆ ಭಾಗವತ ತಾತ್ಪರ್ಯ ನಿರ್ಣಯವನ್ನು ಬರೀತಾ ಇದ್ದ. ಅದು ಸಂಗತಿ ಹೇಗಿದೆ ನೋಡ್ಬೇಕಾಗಿ. ಎದುರಿಗೆ ಕೂತವರು ಒಬ್ರು, ಒಳಗೆ ಕೂತ್ ಕೇಳ್ತಿರೋದೇ ಬೇರೆಯವರು. ಈ ರೀತಿ ಭಾಗವತದಲ್ಲಿ ಪದ್ಧತಿ ಬರುತ್ತೆ. ಕಯಾದು ಕೇಳ್ತಾ ಇದ್ದಾಳೆ, ಕಯಾದು ಕೇಳ್ತಾ ಇದ್ದಾಳೆ, ಒಳಗೆ ಪ್ರಹ್ಲಾದ ಕೂತು ಕೇಳ್ತಾ ಇದ್ದಾನೆ. ಮೇಲ್ನೋಟಕ್ಕೆ ಕಯಾದು ಕೇಳಿದಾಗೆ, ಒಳಗೆ ಕೇಳ್ತಿರೋದು ಪ್ರಹ್ಲಾದ ಕೇಳ್ತಾ ಇದ್ದಾನೆ. ಇಲ್ಲಿ ಹೊರಗೆ ಕೇಳ್ತಿರೋದು ಶುಕಾಚಾರ್ಯ, ಒಳಗೆ ಕೇಳ್ತಿರೋದು ಮಧ್ವಾಚಾರ್ಯ. ಆದ್ರಿಂದ ಭಾಗವತದ ಮಹತ್ವ ಎಷ್ಟು ದೊಡ್ಡದು ಅಂತ ಹೇಳೋದಕ್ಕೆ ಒಳ್ಳೆ ಸ್ವಾರಸ್ಯವಾದ ದೃಷ್ಟಾಂತವನ್ನು ನಾವು ಕಾಣ್ತಾ ಇದ್ದೇವೆ. ಶುಕಾಚಾರ್ಯರು ಕೇಳಿದ್ರು, ಅಲ್ಲಿಂದ ಹೊರಟ್ರಂತೆ. ಈ ಕೇಳಿದವರಿಗೆ ಎಂತ ಚಟ ಗೊತ್ತಾ? ಹೇಳಬೇಕು ಅಂತ ಚಟ ಇದೆ. ಈ ಸಿನಿಮಾ ನೋಡಿದವರೇ ಬಿಡೋದಿಲ್ಲ, ಭಾರಿ ಚೆನ್ನಾಗಿದೆ ನೋಡಿದ್ರೆ ಅಂತ ಹೇಳಿ ಶುರು ಮಾಡಿಬಿಡ್ತಾರೆ. ಈ ಸಿನಿಮಾ ನೋಡಿದವರು, ಸೀರಿಯಲ್ ನೋಡಿದವರು, ಇನ್ನೊಬ್ರಿಗೆ ಹೇಳಿದ್ಮೇಲೆ ಭಾಗವತ ಕೇಳಿದವರು ಬಿಡ್ತಾರಾ? ಇನ್ನೊಬ್ರಿಗೆ ಹೇಳಬೇಕು ಅಂತ ಅವ್ರಿಗೆ ಅಪೇಕ್ಷೆ. ಇನ್ನೊಬ್ರಿಗೆ ಹೇಳಬೇಕು ಅಂತೇಳಿ ಯಾರ್ಯಾರಿಗೆ ಹೇಳೋದು ಸಾಧ್ಯ ಇಲ್ಲ. ಅರ್ಹರಿಗೆ ಹೇಳಬೇಕಾದ್ರೆ, ಅರ್ಹರಿಗೆ ಹೇಳಬೇಕು ಅಂತ ಪರಮಾರ್ಹತೆ ಯಾರಿಗಿತ್ತು? ಯೋಚನೆ ಮಾಡ್ತಾರೆ, ನಾನು ಕೇಳಿದ್ದು ಸರ್ವೋತ್ತಮನ ಬಾಯಿಂದ, ನಾನು ಹೇಳಬೇಕಾದ್ರೆ ಸಾಮಾನ್ಯರಾಗಬಾರದು ಅಂತ ಹೇಳಿ ಪರೀಕ್ಷಿತ್ ರಾಜನ ಹತ್ರ ಹೋದ್ರಂತವರು. ಪರೀಕ್ಷಿತ್ ರಾಜ ಯಾರು ಗೊತ್ತೇನು? ಅವರು ಭೀಮಸೇನ ಮೊಮ್ಮಗ. ಪೌತ್ರೇ ಪವಿತ್ರಾಹ್ವಯ ಜಾಮಿ ಪೌತ್ರೇ. ಭೀಮಸೇನ ತಮ್ಮ ಅರ್ಜುನ, ಅರ್ಜುನನ ಮೊಮ್ಮಗ. ಭೀಮಸೇನ ಜೀವೋತ್ತಮ, ಸರ್ವೋತ್ತಮನ ಮಗ, ಜೀವೋತ್ತಮನ ಮೊಮ್ಮಗನೇ ಹೇಳಿದಂತ ಕೃತಿ ಶ್ರೀಮದ್ ಭಾಗವತ. ನಾವು ಉತ್ತಮರಾಗಿದ್ದರೆ ಮಾತ್ರ ಕೇಳಲಿಕ್ಕೆ ಸಾಧ್ಯ. ನಾವು ಸರ್ವೋತ್ತಮರ ಮಕ್ಕಳು ಅಲ್ಲ, ಜೀವೋತ್ತಮ ಮಕ್ಕಳು ಅಲ್ಲ. ಆದರೆ ಮಧ್ವಾಚಾರ ಅನುಯಾಯಿಗಳು ಅಂತ ಅನ್ಸ್ಕೋತೇವಲ್ಲ, ಅದಕ್ಕಿಂತ ಭಾಗ್ಯ ಇನ್ನೇನು ಬೇಕು? ಅವರಿಗೆ ಮಾತ್ರ ಭಾಗವತ ಕೇಳೋದಕ್ಕೆ ಸಾಧ್ಯ. ಅವರು ಕೇಳಿದರೆ ಅದು ಬರದಿದ್ದು ಗಂಗಾ ತೀರದೊಳಗೆ, ಹೇಳಿದ್ದು ಗಂಗಾ ನೀರು ಕುತ್ಕೊಂಡೇ ಹೇಳ್ತಾ ಇದ್ದಾರೆ. ಇದು ಆಶ್ಚರ್ಯ. ಅಂದ್ರೆ ಗಂಗೆಯ ಸಂಪರ್ಕ ಭಾಗವತಕ್ಕೆ ಸರ್ವತ್ರ ಉಂಟು. ಭಾಗವತ ಗಂಗೆಯ ಸಂಪರ್ಕ ಇದೆ ಅಂದ್ರೆ ಒಂದೇ, ಗಂಗಾ ತೀರದಲ್ಲಿ ಭಾಗವತ ಆಯ್ತು ಅಂದ್ರೆ ಒಂದೇ, ಭಾಗವತ ಇರೋಲ್ಲಿ ಗಂಗೆ ಇರ್ತಾಳೆ ಅಂದ್ರೆ ಒಂದೇ. ಎಲ್ಲಿ ಹೋದರೂ ಗಂಗಾ ಸನ್ನಿಧಾನ. ಭಾಗವತ ತತ್ರೈವ ಗಂಗಾ ಯಮುನಾಚ ವೇಣಿ ಗೋದಾವರಿ ಸಿಂಧು ಸರಸ್ವತೀಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ. ಅದಕ್ಕೆ ನಾವು ನೈವಿಶಾರಣ್ಯದಲ್ಲಿ ಅಲ್ಲಿ ಕೇಳಿದ್ರು ಅಂತ ಯೋಚನೆ ಮಾಡಾಗಿಲ್ಲ. ಇವತ್ತು ವಿದ್ಯಾಪೀಠದಲ್ಲಿ ಕೇಳ್ತೇವೆ, ನೈವಿಶಾರಣ್ಯದಲ್ಲಿ ಕೇಳ್ತೇವೆ ಅಂತಾನೆ ಅರ್ಥ. ಯಾಕೆ? ಇವತ್ತು ಕೃಷ್ಣ ಇದ್ದಾನೆ ಇಲ್ಲಿ, ಮತ್ತು ಶ್ರೀಮದ್ ಆನಂದ ತೀರ್ಥರು ಭದ್ರಾಚಾರ್ಯರಿದ್ದಾರೆ, ಶ್ರೀ ವಾದಿರಾಜಸ್ವಾಮಿಗಳಿದ್ದಾರೆ. ವಾದಿರಾಜಸ್ವಾಮಿಗೆ ಭಾಗವತಕ್ಕೆ ಸಂಬಂಧ ಅಂತ ಕೇಳಬಾರದು. ಶ್ರೀಮದ್ ಭಾಗವತ ಅನುಕ್ರಮಣಿಕ ಅನ್ನೋ ಗ್ರಂಥವನ್ನು ವಾದಿರಾಜಸ್ವಾಮಿಗಳು ಬರೆದಿದ್ದಾರೆ, ಮಧ್ವಾಚಾರ್ಯ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಕೃಷ್ಣ ಸಾಕ್ಷಾತ್ ಭಾಗವತ ಪ್ರತಿಪಾದ್ಯನೂ ಹೌದು, ವೇದವ್ಯಾಸರ ದೇವರೂ ಹೌದು. ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಶ್ರೀ ಕೃಷ್ಣ ಚಾರಿತ್ರ ಮಂಜರಿ ಬರೆದವರು ರಾಘವೇಂದ್ರ ಸ್ವಾಮಿಗಳು. ಮಹಾಭಾರತಾತ್ಮಡಿ ಭಾವಸಂಗ್ರಹ ಬರೆದವರು. ಅಂದ್ರೆ ನೈಮಿಷಾರಣ್ಯ, ಬೆಂಗಳೂರಿನ ನೈಮಿಷಾರಣ್ಯ ಅಂದ್ರೆ ನಮ್ಮ ವಿದ್ಯಾಪೀಠವೇ. ಆದ್ರಿಂದಾಗಿನೆ ಇಲ್ಲಿ ನಾವು ಭಾಗವತ ಕೇಳುತ್ತೇವೆ ಅಂದ್ರೆ ನೈಮಿಷಾರಣ್ಯದಲ್ಲೇ ಕೇಳುತ್ತೇವೆ ಅಂತಲೇ. ಅದಕ್ಕೆ ಇದು ಎಷ್ಟು ಗ್ರಂಥಗಳಿದೆ ಗೊಂತ, ಎಂತ ಲೈಬ್ರರಿ ಇದೆ, ಎಷ್ಟು ಟೀಕಾ ಟಿಪ್ಪಣಿಕಾರರ ಗ್ರಂಥಗಳು, ಸ್ವರಮೂಲ ಗ್ರಂಥಗಳು ಉಂಟು, ಎಷ್ಟು ಸಾಲಿಗ್ರಾಮಗಳು ಉಂಟು, ಎಷ್ಟು ವಿದ್ವಾಂಸರುಗಳು ಉಂಟು. ಪ್ರಭು ಶ್ರೀಪಾದಂಗಳವರೇ ವಾಸ ನೆಲೆಸಿದ್ದಾರೆ ಈಗ ಅಂತ ಅರ್ಥ ಮಾಡಿಕೊಂಡ್ರೆ ಇವತ್ತಿನ ವಾತಾವರಣ ವಿದ್ಯಾಪೀಠದಲ್ಲಿ ಭಾಗವತದ ಪ್ರವಚನ ಅಂತ ಹೇಳಿದ್ರೆ ಅದು ವಿಚಿತ್ರವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥ ಪ್ರವಚನ. ನಾವು ಶ್ರದ್ಧೆಯಿಂದ ಕೇಳಬೇಕಾದ್ರೆ ಗಂಗಾ ತೀರದ ಒಳಗೆ ಕೇಳಿದ ಹಾಗೆ, ಗಂಗಾ ನದಿ ಒಳಗೆ ಕೇಳಿದ ಹಾಗೆ ಒಳಗೆ ಕೂತ್ಕೊಂಡು ನಾವು ಕೇಳೋದು ಭಾರಿ ಸಾರ್ಥಕ. ಅವರು ಬಂದರಂತೆ. ಪರೀಕ್ಷಿತ ರಾಜ ಯಾರು ಅಂತ ಮುಂದಿನ ಪ್ರಶ್ನೆ. ಶುಕಾಚಾರ ಪರಿಚಯ ಆಯ್ತಲ್ಲ, ಪರೀಕ್ಷಿತ ರಾಜರ ಪರಿಚಯ ಮಾಡಿಕೊಡುತ್ತಾರೆ. ಪ್ರಥಮ ಸ್ಕಂದ ಪೂರ್ತಿ ಶುಕಾಚಾರ್ಯ ಪರಿಚಯ, ಪರೀಕ್ಷಿತ ರಾಜನ ಪರಿಚಯ, ಬರದ ವೇದವ್ಯಾಸರ ಪರಿಚಯ. ಇದಕ್ಕೆ ಆಚಾರ್ಯ ಅದಕ್ಕೆ ಹೇಳುತ್ತಾರೆ, ಯಾತಕ್ಕೆ ಹೇಳುತ್ತಾರೆ ಅಂದರೆ, ವಕ್ತೃ ಶ್ರೋತೃ ಪ್ರಸಕ್ತೀನಾಂ ಯದಾಪ್ತಿರನುಕೂಲತಾ. ವಕ್ತಾನುಕೂಲ್ಯ, ಶ್ರೋತ್ರಾನುಕೂಲ್ಯ, ಪ್ರಸಂಗಾನುಕೂಲ್ಯ, ಮೂರು ಇದ್ದಾಗ ಗ್ರಂಥದ ಪ್ರಾಮಾಣ್ಯದ ಬಗ್ಗೆ ಅತ್ಯಂತ ಖಚಿತವಾದ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ. ಮೊದಲ ಸ್ಕಂದ ಪೂರ್ತಿ ಅದೇ ವಿಚಾರಣೆ. ಆ ದೃಷ್ಟಿಯಲ್ಲಿ ವಕ್ತೃಗಳು ನಾರಾಯಣ ದೇವರು, ವೇದವ್ಯಾಸರು, ಅನಂತರ ವಕ್ತೃಗಳು ಶುಕಾಚಾರ್ಯರು. ಅದು ಕೇಳಿದವನು ಪರೀಕ್ಷಿತ ರಾಜ, ಮೊದಲ ಶ್ರೋತೃ ಶುಕಾಚಾರ್ಯರು, ಒಳಗೆ ವಾಯುದೇವರು, ಇಲ್ಲಿ ಪರೀಕ್ಷಿತ ರಾಜ. ಈ ಕೇಳ್ತಾ ಇದ್ದಾರೆ ಪರೀಕ್ಷಿತ ರಾಜ ಯಾರು ಗೊತ್ತೇನೋ, ಒಬ್ಬ ಚಕ್ರವರ್ತಿ ಭಾಗವತ ಪುರಾಣ ಕೇಳಿದ್ದ. ನಮ್ಮ ಪ್ರಕಾರ ಭಾಗವತ ಪುರಾಣ ಕೇಳಬೇಕು ಅಂದ್ರೆ ರಿಟೈರ್ ಆಗಿರಬೇಕು ಮತ್ತು ಕಣ್ಣು ಕಾಲು ಸಾಮಾನ್ಯ ಸರಿ ಇರಬಾರದು, ಮೂಲೆ ಗುಂಪಾಗಿರೋ ಜನ ಕೇಳಬೇಕು. ಹಿಂದಿನ ಕಾಲದ ಭಾಗವತ ಕೇಳೋದಂದ್ರೆ ಮೂರ್ನಾಲ್ಕು ಜನ ಕೆಲವು ಆಚಾರ್ಯರು ಹೇಳ್ತಿರ್ತಾರೆ, ಪಾಪ ಮೂರ್ನಾಲ್ಕು ಜನ ಕೂತಿರ್ತಿದ್ರಂತೆ ಭಾಗವತಕ್ಕೆ. ಅವ್ರು ಯಾರು ಗೊತ್ತಾ, ಹೆಂಗಸರು. ಅದು ವೈಶ್ಯ ಹೆಂಗಸರಂತೆ, ಇದು ಭಾರಿ ವಿಶೇಷ. ಎಷ್ಟೋ ಹಳ್ಳಿಗಳಲ್ಲಿ ಪರ್ವತ ಶ್ರೋತೃಗಳು ಅಂದ್ರೆ ಅತ್ತೆ. ಎಷ್ಟು ಅನ್ಯಾಯ, ನಿಜವಾಗ್ಲೂ ಭಾಗವತನ ಕೇಳಿದ್ರು ಪರೀಕ್ಷಿತ ರಾಜ ಚಕ್ರವರ್ತಿ ಕೇಳ್ತಾ ಇದ್ದಾನೆ. ಇದಕ್ಕೆ ಇನ್ನೊಂದು ಅರ್ಥ ಏನು ಗೊತ್ತಾ, ಭಾಗವತವನ್ನು ಚಕ್ರವರ್ತಿ ಕೇಳಿದ ಅಂದ್ರೆ ಒಂದೇ ಅರ್ಥ. ಆ ಅರ್ಥಕ್ಕೆ ಯಾರು ಭಾಗವತವನ್ನು ಕೇಳ್ತಾರೋ ಒಂದಲ್ಲ ಒಂದು ಜನ್ಮದಲ್ಲಿ ಚಕ್ರವರ್ತಿಗಳೇ ಆಗ್ತಾರೆ. ಅದು ಗ್ಯಾರಂಟಿ ಅನ್ನೋದ್ರ ಬಗ್ಗೆ ಸಂಶಯ ಪಡಬೇಕಾಗಿಲ್ಲ. ಸುಧಾವಾ ಪಠನೀಯ, ವಸುಧಾವಾ ಪಾಲನೀಯ. ನ್ಯಾಯ ಶ್ರೀಕಾರಾಯಣ ನ್ಯಾಯಸುಧ ಕೇಳಿದಾಗಲೇನೆ ವಸುಧಾ ಪಾಲನೆಗೆ ಸಮ ಇನ್ನೂ ಮೀರುತ್ತ ಅಂತ ಹೇಳಿದ ಮೇಲೆ ಇನ್ನು ಭಾಗವತ ಸುಧಾ ಕೇಳಿದಾಗ ಖಂಡಿತವಾಗಿ ಆ ಫಲ ಬಂದೇ ಬರ. ಸುಧಾದಿ ಗ್ರಂಥ ಓದ್ದೇ ಇದ್ದವರು ಭಾಗವತ ಹೇಳೋದಕ್ಕೆ ಬರೋದಿಲ್ಲ, ಅರ್ಥ ಮಾಡ್ಕೋಬೇಕದನ್ನ. ಭಾಗವತ ಸುಧಾದಿ ಗ್ರಂಥಗಳಿಂದ ಕೋಟಿ ಕೋಟಿ ಪಾಡು ದೊಡ್ಡ ಗ್ರಂಥಗಳಾದ್ದರಿಂದ ಅದರ ಶ್ರವಣ ಮನನಾದಿಗಳು ಅಪೂರ್ವವಾದ ಸಿದ್ಧಿಯನ್ನು ಕೊಡುತ್ತೆ ಅನ್ನ ಮರಿಬಾರದು. ಪರೀಕ್ಷಿತ ರಾಜನಿಗೆ ಆತ ಯಾರು ಮೊದಲು ವಿಸ್ತಾರವಾಗಿ ಹೇಳುತ್ತಾರೆ. 18 ದಿವಸದ ಮಹಾಭಾರತ ಯುದ್ಧ ಮುಗಿದಿದೆ ಮತ್ತು ಮಧ್ಯರಾತ್ರಿಯಲ್ಲಿ ಅಶ್ವತ್ಥಾಮಾಚಾರ್ಯರು ಪಾಂಡವರ ಮಕ್ಕಳನ್ನ ಉಪಾಂಡವರನ್ನು ಸಂಹಾರ ಮಾಡಿಬಿಡ್ತಾರೆ. ಅಳಿದುಳಿದ ಸೈನ್ಯವನ್ನು ಸಂಹಾರ ಮಾಡಿಬಿಡ್ತಾರೆ. ದುರ್ಯೋಧನ ಹತ್ರ ಹೋಗ್ತಾರೆ. ದ್ರೌಪದಿ 5 ಮಕ್ಕಳ ತಲೆಗಳನ್ನು ಕತ್ತರಿಸಿಕೊಂಡು ಹೋದ್ರಂತೆ. ಎಂಥ ಕೆಲಸ ಮಾಡಿದ್ದಾರೆ ಲೆಕ್ಕಾಗಿ 5 ಮಕ್ಕಳ ತಲೆಗಳನ್ನು ಕತ್ತರಿಸಿಕೊಂಡು ದುರ್ಯೋಧನ ಹತ್ರ ಹೋಗಿ ತೋರಿಸಿದ್ರಂತೆ. ದುರ್ಯೋಧನ ನೋಡಿಬಿಟ್ಟು ಭಾರಿ ಖುಷಿಯಿಂದ ಸತ್ತನಂತೆ. ಎಂಥ ಪಾಪಿಸ್ತಾ ಇರಬೇಕು, ಭಾರಿ ಖುಷಿಯಿಂದ ಸತ್ತು ಬಿಟ್ಟರು. ಅದು ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ ನಿಶ್ಚಯೇನ ತಮೋಯಾಂತಿ. ಪರಮಾವಧಿ ಪಾಪ ಕಟ್ಟಿಕೊಂಡವನು ಪಾಪಿಷ್ಟ ದುರ್ಯೋಧನ. ಇವರು ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಮಾಡಿದ ಕೆಲಸ ಅಲ್ಲ, ದುರ್ಯೋಧನ ಪ್ರೇರಣೆ ದುರ್ಯೋಧನ ಪ್ರೀತ್ಯರ್ಥಂ ಉಪಪಾಂಡವ ಹರಣ ಅಹಂಕರಿಷ್ಠೆ ಅಂತ ಮುಗಿಸಿಬಿಟ್ಟಿದ್ದಾರೆ ಪುಣ್ಯಾರ್ಥ. ಬಂದ್ರೆ ಎಂಥ ಅಶ್ವತ್ಥಾಮಾಚಾರ್ಯರು, ಸಾಕ್ಷಾತ್ ರುದ್ರದೇವರ ಅವತಾರ. ಅವರು ಮಾಡೋ ಕೆಲಸ ಹೀಗಿದೆ ಅಂತ ಹೇಳಿದ್ದಾರೆ. ಅವರು ಮಾಡಿ ಅಲ್ಲಿಂದ ಓಡಿದರಂತೆ. ಭೀಮಸೇನ ದೇವರು ಬರ್ತಾರೆ, ಸೋಲಿಸಿ ಬಿಡ್ತಾರೆ. ಆಗ ಅಸ್ತ್ರಂ ಬ್ರಹ್ಮಚರೋ ಮೇನೇ ಆತ್ಮತ್ರಾಣಂ ವಿಜೋತ್ತಮ. ಬ್ರಹ್ಮಚರೋಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಅಷ್ಟತ್ತೆ ಸರಿಯಾಗಿ ಕೃಷ್ಣ ಪರಮಾತ್ಮನಿಗೆ ಬರ್ತಾನೆ. ಭೀಮನ ಕಾಪಾಡಲಿಕ್ಕಲ್ಲ, ಭೀಮನಿಗೆ ಅವಭಯವೂ ಇಲ್ಲ, ಆದರೆ ಅರ್ಜುನಾದಿಗಳಿಗೆ ಅಪಾಯ ಇತ್ತಲ್ಲ, ಕೃಷ್ಣ ಕರ್ಕೊಂಡು ಬರ್ತಾನೆ. ಪ್ರತ್ಯಸ್ತ್ರ ಅರ್ಜುನ ತಾನೂ ಬಿಡ್ತಾನೆ. ಅದನ್ನ 2 ಅಸ್ತ್ರ ಸೇರಬೇಕಾಗುತ್ತೆ ಒಂದಕ್ಕೊಂದು. ವೇದವ್ಯಾಸರ ಮಧ್ಯೆ ನಿಲ್ತಾರೆ, ನಿಮ್ಮ ಅಸ್ತ್ರ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ಅರ್ಜುನ ತಗೊಂಡು ಬಿಡ್ತಾನೆ, ಅಶ್ವತ್ಥಾಮರಿಗೆ ಆಗೋದಿಲ್ಲ. ಆಗ ಕೃಷ್ಣ ವೇದವ್ಯಾಸರ ಅಪ್ಪಣೆಯಂತೆ, ಕೃಷ್ಣನ ಅಪ್ಪಣೆಯಂತೆ ಅರ್ಜುನ ಎರಡನ್ನು ಅದನ್ನು ತಾನೇ ತಗೊಂಡು ಬಿಡ್ತಾನೆ, ಉಪಸಂಹಾರ ಮಾಡ್ತಾನೆ. ಮುಂದೆ ಭಾಗವತ ಹೇಳುತ್ತೆ, ಅಶ್ವತ್ಥಾಮರನ್ನ ಹಿಡ್ಕೊಂಡು ರಥಕ್ಕೆ ಕಟ್ಟಿಕೊಂಡು ಅರ್ಜುನ ಶಿಬಿರಕ್ಕೆ ಹೋದನಂತೆ. ಅಲ್ಲಿ ದ್ರೌಪದಿ ಹೇಳಿದ್ರಂತೆ, ನೋಡು ಅರ್ಜುನ, ಅವನು ಬ್ರಾಹ್ಮಣ ಗುರುಪುತ್ರ, ಅವನ್ನ ಬಿಟ್ಟುಬಿಡು ಅಂತ ಹೇಳಿದ್ರು ದ್ರೌಪದಿಗೆ. ಭೀಮಸೇನ ಹೇಳ್ತಾನೆ, ಅರ್ಜುನ ಕೊಂದ ಹಾಕಿಬಿಡು, ಅವನನ್ನ ಕೊಂದ ಹಾಕಿಬಿಡು ಅಂತ ಹೇಳ್ತಾ ಇದ್ದ. ಕೃಷ್ಣ ಮೊದಲೇ ಕೊಲ್ಲು ಅಂತ ಹೇಳಿಬಿಟ್ಟಿರ್ತಾನೆ ಈಗಾಗಲೇ. ಅಶ್ವತ್ಥಾಮ ಅರ್ಜುನಿ ಭಾರಿ ಗೊಂದಲ ಆಯ್ತಂತೆ. ಒಂದು ಕಡೆ ಭೀಮ ಹೇಳ್ತಾನೆ ಕೊಂದು ಬಿಡು ಅಂತ ಹೇಳಿ, ಆದರೆ ದ್ರೌಪದಿ ಹೇಳ್ತಾರೆ ಕೊಲ್ಲಬೇಡ ಅಂತ ಹೇಳಿಬಿಟ್ಟು. ವಿಚಿತ್ರ ಕಥೆ ಇದು, ನಮಗೆ ಭಾರಿ ಖುಷಿ ಆಗುತ್ತೆ. ಅಂತೂ ನೀವು ವಾಯುದೇವರಿಗೂ ಭಾರತೀ ದೇವಿಗೂ ಗಲಾಟೆಯಾದ ಪ್ರಸಂಗ ಒಂದು ಬೇಕು ಅಂದ್ರೆ ಸಿಕ್ಕಾಗಾಯ್ತಲ್ಲ. ಈಗ ಸತಿ ಈಶ್ವರ ಗಲಾಟೆ ಮಾಡ್ಕೊಂಡು ಇಲ್ಲೂ ಗಲಾಟೆ ಆಯ್ತಲ್ಲ, ಗಂಡ ಹೇಳದೆ ಒಂದು, ಹೆಂಡತಿ ಹೇಳದೆ ಒಂದು, ಆದ್ರೆ ಒಮ್ಮತ ಇಲ್ಲ ಅಂತ ಆಯ್ತಲ್ಲ ಅಂತ ಪ್ರಶ್ನೆ ಬರುತ್ತ. ಅರ್ಜುನಿ ಭಾರಿ ಗೊಂದಲ ಆಯ್ತಂತೆ. ಯಾರ ಮಾತು ಕೇಳಬೇಕೀಗ? ತುಂಬಾ ಅರ್ಥಗರ್ಭಿತವಾದ ಮಾತಿದ್ರು. ಭೀಮನ ಮಾತು ಕೇಳಬೇಕಾದ ಅಣ್ಣ ಸರಿನೆ, ದ್ರೌಪದಿ ಮಾತು ಯಾಕೆ ಕೇಳಬೇಕು ಅರ್ಜುನ, ಹೆಂಡತಿ ಮಾತು ಯಾಕೆ ಕೇಳಬೇಕು ಅಂತ ಪ್ರಶ್ನೆ ಬರುತ್ತ. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಸುಲಭ ಉತ್ತರ, ದ್ರೌಪದಿ ಮಾತನ್ನು ಅರ್ಜುನ ಕೇಳಕ್ಕೆ ಹೊರಟ ಅಂದಮೇಲೆ ಹೆಂಡತಿ ಅಲ್ಲ ಅಂತ ಅರ್ಥ. ಅದೇ ಆಚಾರ್ಯ ಹೇಳಿ, ದ್ರೌಪದಿ ಹೆಂಡತಿ ಅಲ್ಲ, ಆಕೆ ಭಾರತೀ ದೇವಿ. ಅರ್ಜುನನ ಹೆಂಡತಿ ಅಲ್ಲ ದ್ರೌಪದಿ, ಅರ್ಜುನನ ತಾಯಿ ಅಂತ ಆಚಾರ್ಯ ಹೇಳಿದ್ದಾರೆ. ಅನೇಕರು ತಲೆ ಕೆಟ್ಟು ಬಿಡ್ತಿದ್ದೆ ಮಹಾಭಾರತ ಅಂತ ಹೇಳಿಬಿಟ್ಟು. ದ್ರೌಪದಿ ಅರ್ಜುನನ ತಾಯಿ ಅಂತ ಹೇಳ್ತಾರಲ್ಲ ಯಾವ ಮಹಾಭಾರತ ಅಂತ ಆಚಾರ್ಯ, ಇದೇ ನಿಜವಾದ ಮಹಾಭಾರತ ಅಂತ ಹೇಳಿದ್ರು. ಅಲ್ರಿ ಅರ್ಜುನ ಯಾರು ಗೊತ್ತಾ? ಇಂದ್ರದೇವರು. ಭಾರತಿ ಯಾರು ಗೊತ್ತಾ? ದ್ರೌಪದಿ. ಭಾರತೀ ದೇವಿ. ಭೀಮಸೇನ ವಾಯುದೇವರು. ಇಂದ್ರದೇವರಿಗೂ ಭಾರತಿಗೆ ಸಂಬಂಧ ಏನು ಗೊತ್ತಾ? ಯಾ ಮಾರುತಾತ್ ಗರ್ಭಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದಿ ನಾಮ ಬಭೂ ಬಭೂ. ಆಚಾರ್ಯರ ಮಾತಿದ್ದವರು. ಇಂದ್ರದೇವರು ವಾಯುಭಾರತೀಯರ ಮಕ್ಕಳು. ಇಂದ್ರನೇ ಅರ್ಜುನ ಅಂದ್ರೆ ದ್ರೌಪದಿ ಪತಿ ಅಲ್ಲ ಆತ, ದ್ರೌಪದಿ ಪುತ್ರ ಅಷ್ಟೇ. ಅದು ಅನುಸಂಧಾನ ಇದ್ದೇ ದೊಡ್ಡ ಜ್ಞಾನಿ ಆತ. ಅದಕ್ಕೆ ಯಾರ ಮಾತು ಕೇಳಬೇಕು ನಾನೀಗ? ಆಚಾರ್ಯ ಪವನೋಸ್ಮಾಕಂ ಮಾತು ಕೇಳಬೇಕು, ಆಚಾರ್ಯ ಅನೇಕ ಭಾರತೀಯ ಮಾತು ಕೇಳಬೇಕು? ಸಂಶಯ ಬಂತು. ತಷ್ಟ ಕೃಷ್ಣನ್ ಕೇಳಿದನು. ಕೃಷ್ಣ ಹೇಳುತ್ತಾನೆ, ನೋಡು ಅರ್ಜುನ, ಭೀಮ ಹೇಳಿದ್ದು ಸರಿ, ದ್ರೌಪದಿ ಹೇಳಿದ್ದು ಸರಿ. ಇದು ಕೃಷ್ಣನ ಮಾತಿರುವ. ಭೀಮ ದ್ರೌಪದಿಯ ವಿರೋಧವೇ ಇಲ್ಲ. ಭೀಮ ಹೇಳಿದ್ದು ಸರಿ, ದ್ರೌಪದಿ ಹೇಳಿದ್ದು ಸರಿ, ನಾನು ಹೇಳಬೇಕಾದ್ದು ಅದೇ ಅಂತ ಹೇಳಿದ. ನಾನು ಹೇಳಬೇಕಾದ್ದು ಅದೇನೆ. ಇನ್ನೂ ಗೊಂದಲ ಕರ್ತೀನಿ, ಏನು ಕೃಷ್ಣ ಹೀಗೆಲ್ಲ ಮಾಡಿದರೆ? ಈಗ ಕೊಲ್ಲು ಕೊಲ್ಲು ಬೇಡ ಅಂತ ಸರಿ ಹಾಗಾಗತ್ತೆ. ಅರ್ಜುನ ಅರ್ಥ ಮಾಡಕು ಅಂತ ಹೇಳ್ತಾನೆ. ಅರ್ಥ ಮಾಡಕು. ಬ್ರಹ್ಮಬಂಧು ಅರ್ಹಂತವ್ಯ ಆತತಾಯಿ ವಧಾರ್ಹಣ. ಕೃಷ್ಣನ ಮಾತಿದ್ದು. ಇದು ಭೀಮ ಹೇಳಿದ ಮಾತಲ್ಲ, ದ್ರೌಪದಿ ಹೇಳಿದ ಮಾತಲ್ಲ, ಎರಡೂ ನಾನೇ ಹೇಳಿದ ಮಾತು ಅಂತ ಕೃಷ್ಣ ಹೇಳ್ತಾನೆ. ಬ್ರಾಹ್ಮಣ ಕೊಲ್ಲಬಾರದು, ದ್ರೌಪದಿ ಹೇಳ್ತಾರೆ, ಸರಿ. ಅದು ಇವನು ಆತತಾಯಿ ಕೊಲ್ಲಬೇಕು, ಭೀಮ ಹೇಳ್ತಾನೆ, ಅದು ಸರಿಯೇ. ಇದೆರಡು ಮಯೈವ ಉಭಯ ಮಾಮನಾಥಂ, ಎರಡು ನಾನೇ ಹೇಳಿದ್ದೇನೆ, ಮತ್ತೇನ್ ಮಾಡಬೇಕೀಗ? ಸರಿ, ಅರ್ಥ ಮಾಡ್ಕೊಂಡು ಮಾಡು ಅಂತ ಹೇಳ್ತಾರೆ. ಆಗ ಅರ್ಜುನಿಗೆ ಅರ್ಥ ಆಯ್ತಂತೆ. ಅರ್ಥ ಆಯ್ತು ಅಲ್ಲ, ಕೃಷ್ಣ ಅರ್ಥ ಮಾಡಿಸಿದ್ರಂತೆ. ಹೇಗೆ? ಧಿಯೋ ಯೋನಃ ಪ್ರಚೋದಯ. ಒಳಗಿಂದ ಅರ್ಥ ಮಾಡಿಸಿಕೊಟ್ಟಂತೆ ಭಗವಾನ್. ಇವ ಅಂತಃ ಪ್ರವೇಶ ಅನ್ನೋ ಮಾತಿ ದೃಷ್ಟ ಅಂತ. ಓ, ಕೃಷ್ಣ ಅರ್ಥ ಆಯ್ತು ಅಂತ ಹೇಳುತ್ತಾನೆ. ಅಂದ್ರೆ ತಪ್ಪು ಮಾಡಿದ್ದಾನೆ, ಕೊಲ್ಲಬೇಕು. ಬ್ರಾಹ್ಮಣ ಕೊಲ್ಲಬಾರದು. ಆದ್ರೆ ಹೇಗೆ ಕೊಲ್ಲಬೇಕು ಬ್ರಾಹ್ಮಣನನ್ನ? ಅಂದ್ರೆ ಅವನಿಗೆ ಅವಮಾನ ಮಾಡಿಬಿಟ್ರೆ ಕೊಂದಾಗ ಲೆಕ್ಕ ಅಂತ ಹೇಳಿ ಅಶ್ವತ್ಥಾಮರ ತಲೆ ಮೇಲಿತ್ತಾರೆ ಶಿರೋಮಣಿ, ಅದನ್ನ ಅರ್ಜುನ ಕಿತ್ಕೊಂಡ್ಬಿಟ್ಟನಂತೆ. ಅಲ್ಲಿ ಕೊಂದಾಗಾಯ್ತು. ಅಂದ್ರೆ ಭೀಮನ ಮಾತು ಅದು, ಅವನಿಗೆ ಅವಮಾನ ಮಾಡಿ ಕೊಂದಾಗ ಮಾಡುವಂತ ಭೀಮನ ಮಾತು. ಪ್ರಾಣ ತೆಗೆಬೇಡ ದ್ರೌಪದಿಯ ಮಾತು. ಈ ಸಮನ್ವಯ ಮಾಡ್ತಾ ಇದ್ದ. ಈ ಸಮನ್ವಯ ಇದೆಯಲ್ಲ, ಒಬ್ಬ ತತ್ವ ಸಮನ್ವಯ ಅಂತ ಓಂ ಅಂದ್ರೆ ಇದೆ. ಈ ಸಮನ್ವಯ ಯಾರಿಗೆ ಮಾಡಕ್ಕೆ ಬರೋದಿಲ್ಲ, ಅವರ್ಯಾರು ಶಾಸ್ತ್ರ ಸಮನ್ವಯ ಮಾಡಕ್ಕೆ ಬರೋದಿಲ್ಲ. ಇದು ಅಜಯ ವಾದಿರಾಜ ಸ್ವಾಮಿ ಹೇಳ್ತಾರೆ. ಎರಡು ಹಸುಗಳಿಗೆ ವಿರೋಧ ಬಂದಾಗ ಯಾವ ಹಸು ಉಳಿಸ್ಬೇಕು? ನಾವೀಗ ಎರಡು ಹಸನ್ನು ಉಳಿಸಬೇಕಾಗ, ಯಾವ ಹಸನ್ನು ಕೊಲ್ಲಬಾರದು. ಭೀಮ ದ್ರೌಪದಿಯಲ್ಲಿ ವಿರೋಧ ಬಂದಾಗ ಕೃಷ್ಣ ಹೇಳ್ತಾನೆ, ಎರಡು ಉಳಿಬೇಕಾಗ ನಿರ್ಣಯ ಮಾಡಿಕೊಂಡಿದ್ದು ಕೃಷ್ಣ. ಅದಕ್ಕೆ ವೇದವ್ಯಾಸ ದೇವರಿಂದ ಬ್ರಹ್ಮಸೂತ್ರಗಳ ಮೂಲಕ ಶಾಸ್ತ್ರಾರ್ಥ ನಿರ್ಣಯವಾಯಿತು. ಅದೇ ಸಾರಾಂಶ. ದಶರಥ ಅವರು ಹೊರಟು ಬಿಟ್ಟರಂತೆ. ಇದು ಭಾಗವತದ ಕಥೆ. ಏನೋ ಪಾಪ ಅರ್ಥ ಮಾಡಿಕೊಂಡು ಸುಮ್ಮನಾಗಲಿಕ್ಕೆ ಅಂತ ಹೊರಟು ಮಹಾಭಾರತ ಓದಿಬಿಟ್ರೆ ಅಲ್ಲಿರೋದೇ ಬೇರೆ. ದಶರಥ ಅವರು ಕಟ್ಕೊಂಡು ಹೋಗೋದೇ ಇಲ್ಲ, ಅಲ್ಲಿ ತಲೆ ಮೇಲೆ ಬಣ್ಣ ಕಿತ್ಕೊಳ್ಳೋದೇ ಇಲ್ಲ. ಅರ್ಜುನ ಎಲ್ಲ ಬದಲಾಗಿಬಿಟ್ಟಿದೆ ಅದೆಲ್ಲ ಕೂಡ. ಮತ್ತೆ ಸಂಶಯ, ಏನ್ ಮಾಡಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ಅಲ್ಲಿ ಅಶ್ವತ್ಥಾಮರು ಕೃಷ್ಣನ ಅಪ್ಪಣೆಯಂತೆ ತಾವೇ ತೆಗೆದುಕೊಡ್ತಾರೆ. ಅರ್ಜುನಿಗೆ ಕೊಡೋದಿಲ್ಲ, ಭೀಮನ ಕೈಲಿ ಕೊಡ್ತಾರೆ. ಭೀಮ ದ್ರೌಪದಿಯಲ್ಲಿ ಕೈಲಿ ಕೊಡ್ತಾರೆ, ದ್ರೌಪದಿ ಧರ್ಮರಾಜನಿಗೆ ಕೊಟ್ಟು ಬಿಡ್ತಾರೆ. ಇದು ಅಲ್ಲಿ ಕಥೆ. ಇದೇನು ಗೊಂದಲ ಅಂತ ಹೇಳಿದ್ರೆ ಆಚಾರ್ಯ ಹೇಳ್ತಾರೆ, ಏನು ಗೊಂದಲ ಇಲ್ಲ. ಮಹಾಭಾರತವೂ ಸರಿ, ಭಾಗವತವೂ ಸರಿ, ಭೀಮನ ಮಾತು ಸರಿ, ದ್ರೌಪದಿ ಮಾತು ಸರಿ, ಹೇಗೋ ಮಹಾಭಾರತ ಹೇಳಿದ್ದು ಸರಿ ಮತ್ತು ಭಾಗವತ ಹೇಳಿದ್ದು ಸರಿ, ಎರಡು ಹೇಗೆ ಸರಿ ಹೋಗುತ್ತೆ ಎಂದು ಆಚಾರ್ಯ ಬರೀತಾರೆ. ಅಂತ ನಿರ್ಣಯ ಕಾಂಡಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರು ಶ್ರೀಮದಾಚಾರ್ಯ ಶ್ರೀಮದಾಚಾರ್ಯ ಬೇರೆಯವರು ಹೇಳಬೇಕು ಸಾಧ್ಯವೇ ಇಲ್ಲ. ಅವ್ರು ಹೇಳ್ತಾರೆ, ಮಹಾಭಾರತದಲ್ಲಿ ಏನು ಬರೆದಿದ್ದಾರಲ್ಲ ಅದು ಏನು ನಡೀತೋ ಅದನ್ನು ಮಹಾಭಾರತದಲ್ಲಿ ಬರೆದಿದ್ದಾರೆ. ಭಾಗವತದಲ್ಲಿ ಬರೆದಿದ್ದಾರಲ್ಲ ಅದು ನಡೆದಿದ್ದು ಬರಲಿಲ್ಲ. ಅಶ್ವತ್ಥಾಮರ ಕನಸಿನಲ್ಲಿ ಏನು ಕಂಡ್ರಲ್ಲ ಅದನ್ನು ಬರೆದಿದ್ದಾರೆ. ಸ್ವಪ್ನೋ ಎಂ ಸತ್ಯೋಕ್ತಂ ಸ್ಕಾಂದೆ ಅಂತ ಹೇಳಿಬಿಡ್ತಾರೆ. ಪಾರ್ಥಾನೋ ಯಾತ್ಮ ಆತ್ಮಾನಂ ದ್ರೌಣಿ ಹಿ ಸ್ವಪ್ನೇ ದದರ್ಶ. ಇದು ಆಚಾರ್ಯ ಕೊಟ್ಟ ನಿರ್ಣಯ. ಸ್ವಪ್ನದಲ್ಲಿ ಕಂಡಿದ್ದು ಭಾಗವತದಲ್ಲಿ ಬರೆದಿದ್ದಾರೆ, ಎಂಜಾದ್ರೆ ಮಹಾಭಾರತದಲ್ಲಿ ಬರೆದಿದ್ದಾರೆ. ಎರಡಕ್ಕೂ ವಿರೋಧ ಇಲ್ಲ. ಇಂಥ ಸಂಬಂಧ ಯಾರು ಮಾಡಬೇಕು? ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲದ ಉತ್ತರವನ್ನು ಆಚಾರ್ಯರು ಕೊಡಲ್ಲ. ಅಷ್ಟು ಸುಮ್ಮನೆ ಕೊಟ್ಟರು ಸಾಕಾಗಿತ್ತು. ಅದು ಸ್ಕಂದ ಪುರಾಣದ ಪ್ರಮಾಣವನ್ನು ಕೊಡ್ತಾರೆ ಅಂತ ಆಚಾರ್ಯರು. ಆದ್ರಿಂದ ಅಂಥ ಪ್ರಾಮಾಣಿಕ ಶಿರೋಮಣಿ ಜಗತ್ತಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮಧ್ವಾಚಾರ್ಯರು ಎಷ್ಟು ಪ್ರಾರ್ಥನೆ ಮಾಡಿದ್ರು ಸಾಲದು, ನಾವು ಎಷ್ಟು ಸ್ತೋತ್ರ ಮಾಡಿದ್ರು ಸಾಲದು. ಮಾತರಮೆ ಮಾತರಿಷ್ಟು ಅನ್ನಂತ 24 ಗಂಟೆ ಹೇಳ್ತಿದ್ರು ಕೂಡ ಅದೇನೂ ಅಲ್ಲ ಅಂತ ಮಹಾನುಭಾವರು ಮಧ್ವಾಚಾರ್ಯ. ಮಹಾಭಾರತದ ಬಗ್ಗೆ, ಭಾಗವತದ ಬಗ್ಗೆ, ಶಾಸ್ತ್ರದ ಬಗ್ಗೆ ಸಂಪೂರ್ಣವಾದಂತಹ ಶ್ರದ್ಧೆಯನ್ನ ಹುಟ್ಟಿಸ್ತಕ್ಕಂಥ ಮೂಲ ಗುರುಗಳು ನಿಮ್ಮದು ಆನಂದ ತೀರ್ಥರು ಎಂಬುದನ್ನ ಗುರುತಿಸಿಕೊಳ್ಳಬೇಕು. ಮುಂದೆ ಪರಿಷಿತ್ ರಾಜನನ್ನ ಅಶ್ವತ್ಥಾಮರು ಬಿಟ್ಟ ಅಸ್ತ್ರಕ್ಕೆ ಗತಿ ಏನು ಅಂದ್ರೆ, ಪಾಂಡವರೆಲ್ಲ ಸಾಯಿದರು, ವಾಪಸ್ ತಗೊಳ್ಳಿ ಅಂತ ಹೇಳಿದಾಗ ಆಯ್ತು, ಮುಕ್ತಾಹ ಪಂಚೈವ ಪಾಂಡವಾಹ, 5 ಜನ ಪಾಂಡವರು ಮಾತ್ರ ಬಿಡ್ತೇನೆ ಅಂತ ಹೇಳಿದರು. ಆ ಕೃಷ್ಣ ಹೇಳ್ತಾರೆ, ಹೋಗ್ಲಿ, ಉತ್ತರ ಗರ್ಭವೊಂದನ್ನು ಬಿಡಿ ಅಂತ ಹೇಳಿದ್ದಾರೆ. ಅಶ್ವತ್ಥಾಮ ಹೇಳ್ತಾರೆ, ಕೃಷ್ಣ ಪಕ್ಷಪಾತಾದಿಚ್ಛಸಿತ್ವಂ ಭಾಗಿನೇಯಸ್ಯ ಸಂತತಿ. ನಿನಗೆ ಪಕ್ಷಪಾತ, ನಿನ್ನ ತಂಗಿ ಸುಭದ್ರೆ ಅವಳ ಮೊಮ್ಮಗ ಇವನು ಪಕ್ಷಪಾತ ಮಾಡ್ತಾ ಇದ್ದೆ, ಹೌದಲ್ಲೋ, ನಿನಗೆ ನಾನು ತತ್ರೈವ ಪಾತಾಯ ಮೆಹಂ, ಅಲ್ಲಿಯೇ ಬಿಡಿಸ್ತೇನೆ ಅಂತ ಹೇಳಿದ್ದಾರೆ. ಹರಿಯ ಮಾತು ಉಳಿಸು, ಅಶ್ವತ್ಥಾಮರ ಸಂಕಲ್ಪ ಅಲ್ಲೇ ಬೆಳೆಸ್ತೇನೆ ಅಂತ ಹೇಳಿದ್ರು. ಎಂತ ವಿಚಿತ್ರವಾದ ಪದ್ಧತಿ, ಹರಿಗೆ ನೇರ ವಿರೋಧವನ್ನು ಮಾಡ್ತಾರೆ. ಅನ್ನೇ ಭಾಗವತತ್ವೇಪಿ ಛಿನ್ನ ಧರ್ಮಾಹ ಕ್ವಚಿತ್ ಕ್ವಚಿತ್, ಭಾಗವತ ಧರ್ಮ ವಿರೋಧ ಮಾಡ್ತಾ ಇದ್ದಾರೆ ಅವರೀಗ. ಕೃಷ್ಣ ಹೇಳ್ತಾನೆ ಅಶ್ವತ್ಥಾಮರೇ ಬಿಟ್ಟುಬಿಡಿ ಬಿಟ್ಟುಬಿಡಿ, ಕೃಷ್ಣ ಪಕ್ಷಪಾತ ಮಾಡ್ತೀನಿ ನೀನೀಗ. ಬ್ರಹ್ಮಸೂತ್ರಕ್ಕೆ ವಿರುದ್ಧ ಅದು. ವೈಷಮ್ಯ ನಿರ್ಘಣ್ಣೇನ ಸಾಪೇಕ್ಷತ್ವ ಪಚಾತ ದರ್ಶಯತಿ, ಇವು ವಿರುದ್ಧವಾದ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅಶ್ವತ್ಥಾಮರಿಗೆ ಬ್ರಹ್ಮಸೂತ್ರ ಭಾಷೆ ಬರಲಿಕ್ಕೆ ಪರಮಾತ್ಮ ಕಳಿಸಲಿಲ್ಲ, ಮಧ್ವಾಚಾರ್ಯ ಕಳಿಸಿಕೊಡ್ತಾರೆ. ಅವ್ರು ಬರೆದ ಪಕ್ಷಪಾತ ಉಂಟು ಅಂತ ಬರೆದು ಬಿಡ್ತಿದ್ರೆ ಏನಗತಿ, ಅವ್ರು ಬರೆದಿದ್ರೆ. ಇಲ್ಲೇ ಪಕ್ಷಪಾತ ಆರೋಪಣೆ ಮಾಡ್ತಾರೆ ಕೃಷ್ಣನಿಗೆ ಅವರು. ಆ ಕೃಷ್ಣ ಹೇಳ್ತಾರೆ ಹೌಲಿ ಬಿಡಿ ಅಶ್ವತ್ಥಾಮಾಚಾರ್ಯರೇ, ನೀವು ಕೊಲ್ಲಿ ನಾನು ಉಳಿಸೇ ಉಳಿಸ್ತೇನೆ ಅಂತ ಹೇಳ್ತಾರೆ. ನೀವು ಕೊಲ್ಲಿ ತ್ವದಸ್ತ್ರ ನಿಹತಂ ಗರ್ಭಂ ಪುನರುಜ್ಜೀವ ಯಾಮ್ಯಹಂ, ನೀವು ಕೊಲ್ಲಿ ನಾನು ಉಳಿಸ್ತೇನೆ. ಅಶ್ವತ್ಥಾಮರೇ ನಿಮ್ಮನ್ನ ಉಳಿಸಿ ಉಳಿಸಿ ಅಂತ ಕೇಳಿದ್ದು ನನಗಾಗೋದಿಲ್ಲ ಅಂತಲ್ಲ, ನಿಮಗೆ ಆ ಪಾಪ ಬರಬಾರದು ಅಂತಷ್ಟೇ ನಾನು ಹೇಳಿದ್ದು. ನೀವು ಕೊಲ್ಲಿ ನಾನು ಬದುಕ್ತೇನೆ ನೋಡಿ ಮತ್ತೆ ಅಂತ ಹೇಳಿದ, ಬದುಕ್ತೇನೆ ನನ್ನ ಶಕ್ತಿಯನ್ನು ನೋಡಿ ಅಂತ ಹೇಳ್ತಾನೆ ಕೃಷ್ಣ. ಹರಿ ಸರ್ವೋತ್ತಮತ್ವಕ್ಕೆ ಒಳ್ಳೆ ದೃಷ್ಟಾಂತ ಇದು ಅಂತ. ಅದಕ್ಕೆ ದಾಸರಾಯರ ಮಾತಿದೆಯಲ್ಲ, ಹರಿಚಿತ್ತ ಸತ್ಯ ಹರಿಚಿತ್ತ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಕೃಷ್ಣನ ಚಿತ್ತ ಉಳಿಸಬೇಕು ಅಂಥೇಳಿ, ನರನ ಚಿತ್ತ ಅಳಿಸ್ಬೇಕು ಅಂತೇಳಿ. ನರ ಅಂದ್ರೆ ಆ ಪುರಂದರಾಸರ ದೇವರ ನಾಮಕ್ಕೆ ಬರೀ ಮನುಷ್ಯ ಅಂತ ಅರ್ಥ ಅಲ್ಲ, ನರ ಅಂದ್ರೆ ಶೇಷ ಅಂತ ಅರ್ಥ. ಇಲ್ಲಿ ಶೇಷಾವಿಷ್ಟ ಅಶ್ವತ್ಥಾಮರು ಅಂತ ಅರ್ಥ. ಇಬ್ಬರು ಸಮ ಅಲ್ಲ, ಗರುಡ ಶೇಷ ರುದ್ರ ಸಮರಲ್ಲ. ಆ ದೃಷ್ಟಿಯಿಂದ ಶೇಷ ಅಂದ್ರೆ ಒಂದೇ, ರುದ್ರ ಅಂದ್ರೆ ಒಂದೇನೆ. ಮುಂದೆ ರುದ್ರ ಶೇಷದೇವರು ಆಗ್ತಾರೆ ಈ ಮಧ್ಯೆ. ಅವರ ಚಿತ್ತಕ್ಕೊಂದು ನಡೀಲೇ ಇಲ್ಲ. ಪರಿಚಿತ್ರ ಅಂದ್ರೆ ಕೊಲ್ಲಬೇಕು ಅಂತ ಅವರ ಚಿತ್ತ, ಉಳಿಸಬೇಕು ಅಂತ ಕೃಷ್ಣನ ಚಿತ್ತ. ಅದಕ್ಕೆ ನನ್ನ ಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಹರಿಚಿತ್ತ ಸತ್ಯ ಹರಿಚಿತ್ತ ಅನ್ನ ಮಾತು ಕೇಳುತ್ತೇನೆ. ನೀವು ಕೊಲ್ಲಿ ನಾನು ಬದುಕ್ತೇನೆ, ಆಯ್ತೋ ಇಲ್ಲೋ ಮುಂದಿನ ಕಥೆ ನಮಗೆ ಗೊತ್ತು. ಕೃಷ್ಣ ಬದುಕೇ ಬಿಡ್ತಾನೆ, ಬ್ರಹ್ಮಶಿರವಾಸ್ತ್ರಕ್ಕೆ ಅವರು ಸಾಯ್ತಾರೆ, ಕೃಷ್ಣ ಬದುಕಿ ಬಿಡ್ತಾನೆ. ನಮಗೊಂದು ಯೋಚನೆ, ಕೃಷ್ಣ ಯಾತಕ್ಕೆ ಹಠ ಮಾಡ್ದ ಇಷ್ಟು? ಅವನು ಬದುಕಲೇಬೇಕು ಅಂತ ಯಾಕೆ ಹಠ ಮಾಡ್ತಾನೆ ಕೃಷ್ಣ? ನಮಗೆ ಮೇಲ್ನೋಟಕ್ಕೆ ಅರ್ಥ ಆಗೋದಿಲ್ಲ. ಅವ್ರು ತಿಳ್ಕೊಂಡಿದ್ದು ಭಾಗಿನೇಶ ಸಂತತಿ ಅಂತ ಹೇಳಿಬಿಟ್ಟು. ಅದಕ್ಕೆ ನಿಜವಾದ ಕಾರಣ ಶಾಸ್ತ್ರಕಾರ ಹೇಳ್ತಾರೆ, ಇನ್ನೇನು ಕಾರಣ ಅಲ್ಲ, ಪರಿಷಿದ್ ರಾಜ ಭಾಗವತ ಕೇಳ್ತಕ್ಕಂತಹ ಯೋಗ ಅವನ ತಲೆಯಲ್ಲಿದೆ, ಅದಕ್ಕೆ ಅವನು ಸಾಯಬಾರದು ಅಂತ ಕೃಷ್ಣ ಬಿಡಿಸ್ಬಿಟ್ಟ ಅಂತ ಹೇಳ್ತಾರೆ. ಎಷ್ಟು ಅರ್ಥ ಇದೆ ಮಾತು, ಮುಂದೆಂದೋ ಭಾಗವತ ಕೇಳ್ತಾನೆ ಅನ್ನೋ ಕಾರಣಕ್ಕೆ ಆತ ಸಾಯ್ತಾ ಇಲ್ವಂತೆ, ಸತ್ರ ಬದುಕ್ತಾನಂತೆ ಕೃಷ್ಣ. ಈ ಕಥೆ ಅರ್ಥ ಆಗಿಬಿಟ್ರೆ ಭಾಗವತ ಕೇಳಿದ್ರೆ ಸಂಕಲ್ಪ ಮಾಡಿದವರಿಗೂ ಕೂಡ ಅಪಮೃತ್ಯು ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು. ಇವತ್ತೊಂದು ದಿನ ಬೆಳಗಾದ ಸಾಯೋ ಕಾಲ ಇದು ಒಂದು. ಬೆಳಗ್ಗೆ ಎಷ್ಟು ಪೇಪರ್ ಓದ್ತೇವೆ, ದಿವಸಕ್ಕೊಬ್ರು ಸಾಯ್ತಾರೆ ಹೆಚ್ಚು ಕಡೆ. ಯಾರು ಎಷ್ಟೋ ಜನ ಬ್ರಾಹ್ಮಣರು ಸತ್ತಿದ್ದಾರೆ ಪಾಪ, ಮನೆಯೊಳಗೆ ಗಂಡ ಹೆಂಡತಿ ಇಬ್ಬರೇ, ಯಾವನ ಬಂದ ಕೊಂದ, ಬಂದು ಕಳತನ ಮಾಡ್ಕೊಂಡು ಹೋಗ್ತಾರೆ, ಹೊಡೆದು ಹೋಗ್ತಾರೆ, ಕೊಂದು ಹೋಗ್ಬಿಡ್ತಾರೆ. ಎಂತ ಪಾತ್ರಗಳು ಲೆಕ್ಕ ಹಾಕಿ ಕೊಲ್ಲೋದು ತಗೊಂಡೋಗ್ಬಿಡಿ, ಏನು 10-20 ಸಾವಿರಕ್ಕೋಸ್ಕರ ಪ್ರಾಣ ತೆಗೆದ್ಬಿಡೋದ? ಎಷ್ಟು ಜನ ಸತ್ತಿದ್ದಾರೆ ಗೊತ್ತೇನೀಗ, ನಮಗೆ ಭಯ ಆಗಬೇಕಾಗ. ಮತ್ತೇನು ಗತಿ ಇದಕ್ಕೆ, ಏನು ಭಯಪಡಿ, ಭಾಗವತ ಕೇಳಿಬಿಡಿ, ಯಾವನು ಬಂದು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಎಂದು. ಅವ್ರು ಯಾರು ಪುಣ್ಯ ಭಾಗವತ ಕೇಳಿಸತ್ತವರಲ್ಲ, ಅರ್ಥ ಮಾಡ್ಕೊಂಡಿರ್ಬೇಕು ನಾವು. ಭಾಗವತ ಕೇಳಿದ್ರೆ ಅಪಮೃತ್ಯು ಬರೋದಿಲ್ಲ, ದುರಂತ ಮರಣ ಬರೋದಿಲ್ಲ. ಅದರಿಂದಾಗಿನೆ ಪ್ರತಿಯೊಬ್ಬರೂ ಕೂಡ ಭಾಗವತವನ್ನು ಕೇಳಿ ನಮ್ಮ ಗಟ್ಟಿ ಮಾಡ್ಕೊಂಡ್ಬಿಡಬೇಕು. ದೇವರ ಏನಾದ್ರು ಅಪಮೃತ್ಯನ ಭಯನೇ ಇಲ್ಲ, ಇದು ಗುಟ್ಟ ನಮಗೆ ಅರ್ಥ ಆಗಿಲ್ಲ. ಇವತ್ತು ಶಾಸ್ತ್ರ ಅಂದ್ರೆ ಯಾತಕ್ಕೂ ಹೇಳಿಲ್ಲ, ತಾಪತ್ರಯವನ್ನು ಮೂಲನಂ, ಎಲ್ಲಾ ತಾಪಗಳನ್ನು ತೆಗೆಯಲಕ್ಕೋಸ್ಕರ ಭಾಗವತ ಹೇಳಿದ್ದಾರೆ. ಆದ್ದರಿಂದ ನಾವು ಸುಖವಾಗಿರಬೇಕು, ನಮ್ಮ ಮಕ್ಕಳು ಸುಖವಾಗಿರಬೇಕು, ಆಕ್ಸಿಡೆಂಟ್ ಆಗಬಾರದು, ಕೊಲೆ ಆಗಬಾರದು, ದಾರಿದ್ರ್ಯ ಬರಬಾರದು, ನಮಗೆ ಮೋಕ್ಷದ ಹಾದಿ ಸದಾ ತೆರೆದಿರಬೇಕು, ಶಾಸ್ತ್ರಕ್ಕೆ ಅವಕಾಶ ಆಗಬೇಕು, ಇಷ್ಟೆಲ್ಲ ಗುರಿ ಆಗಬೇಕು ಅಂತಿದ್ರೆ ಬೇರೆ ದಾರಿ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ, ಕೃಷ್ಣ ನಮ್ಮನ್ನು ಕಾಪಾಡ್ತಾನೆ, ಆಯ್ತೋ ಇಲ್ಲೋ, ಇನ್ನೇನು ಬೇಕು? ಕೃಷ್ಣ ಪರಿಚಯದನ್ನು ಕಾಪಾಡ್ತಾನೆ, ಬರೀ ಕಾಪಾಡೋದಿಲ್ಲ. ಯಾಕೆ ಕಾಪಾಡ್ತಾನೆ ಗೊತ್ತಾ? ಕೂದಲು ಕೊಂಕೋದಿಲ್ಲ, ಕೈಕಾಲು ಊನಾಗೋದಿಲ್ಲ. ಎಲ್ಲೋ ಕೆಲವರು ತುಂಬಾ ಸೀರಿಯಸ್ ಆಗಿರೋ ರೋಗಿನ ಡಾಕ್ಟರ್ ಬರಿಸಿಬಿಡ್ತಾನೆ, ಅವ್ರು ಏನು ಎಚ್ಚರ ಇರಲಿಲ್ಲ, ಪ್ರಾಣವನ್ನು ಉಳ್ಕೊಂಡಿರುತ್ತಷ್ಟೇ. ಡಾಕ್ಟರ್ ದುಡ್ಡು ಕೊಟ್ಟಿದ್ದು ಕೊಟ್ಟಿದ್ದೆ, ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ತಿರ್ತಾರಪ್ಪ. ಅವ್ರು ಓಡಾಡೋಕ್ಕೂ ಬರೋದಿಲ್ಲ ಅವನಿಗೆ, ಪ್ರಾಣ ಉಳಿಸಿದ್ರಲ್ಲ ಡಾಕ್ಟ್ರೆ, ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಕೃಷ್ಣ ಆ ರೀತಿ ಉಳಿಸಿಲ್ಲ, ಪರಿಶುದ್ಧ ಕೈಕಾಲು ಮುರಿಲಿಲ್ಲ, ಕಣ್ಣು ಹೋಗಲಿಲ್ಲ, ಆಮೇಲೆ ಒಂದು ಕೂದಲು ಕೊಂಕಲಿಲ್ಲ. ಎಷ್ಟು ಚೆನ್ನಾಗಿ ಬೆಳೀತಾನೆ ಗೊತ್ತಾ? ಚಕ್ರವರ್ತಿ ಆಗ್ತಾನೆ, ಕಂಡು 60 ವರ್ಷ ತುಂಬವರೆಗೂ ರಾಜ್ಯಭಾರವನ್ನು ಮಾಡ್ತಾನೆ, ಕಲಿ ನಿಗ್ರಹವನ್ನು ಮಾಡ್ತಾನೆ, ಧರ್ಮ ಸಂರಕ್ಷಣೆ ಮಾಡ್ತಾನೆ, ವಿಶ್ವದ ಅತ್ಯಂತ ಖ್ಯಾತ ಚಕ್ರವರ್ತಿಗಳ ಸಾಲಿ ಸೇರಿಬಿಡ್ತಾನೆ. ಅಂದ್ರೆ ಕೃಷ್ಣ ಕಾಪಾಡ್ತಾನೆ ಅಂದ್ರೆ ಹಾ ಕಾಪಾಡ್ತಾನೆ ಅಂತ. ಕೃಷ್ಣನ ರಕ್ಷಣೆಯ ರೀತಿನೇ ಬೇರೆ. ಆದ್ದರಿಂದ ಯೋಗಕ್ಷೇಮಂ ವಹಾಮ್ಯಹಂ, ಹಾಗೆ ಭಗವಂತ ಕಾಪಾಡಿದ್ದಾನೆ. ಇವತ್ತು ಆರಂಭದ ಭಾಗವನ್ನು ನೋಡಿದ್ದೇವೆ, ಶುಕಾಚಾರ್ಯ ಪರಿಚಯ ಆಯಿತು, ವೈಶಿತರಾಜನ ಪರಿಚಯ ಆಯಿತು, ಇನ್ನು ಭಾಗವತಗಳು ಶುರು ಮಾಡಿಲ್ಲ ಆತ. ನಾಳೆ ಭಾಗವತ ಕೇಳಕ್ಕೆ ಶುರು ಮಾಡ್ತಾನೆ. ಆ ಕೇಳ ಭಾಗವತ ಇಂಥವನು ಏನ್ ಗ್ರಹಾಚಾರ ಬಂದಿತ್ತು ಭಾಗವತ ಕೇಳಕ್ಕೆ ಅಂತ ನಮ್ಮ ಯೋಚನೆ. ಪಾಪ, ನೀವು ಸರಿಯಾಗಿದ್ದೀರಾ, ಮತ್ತೆ ಯಾರು ಭಾಗವತ ಹೇಳ್ತೇವೆ ಅಂತ ಹೇಳಿಬಿಡ್ತಾರೆ. ಯಾಕೆ ಏನಾಯ್ತು, ಯಾರು ಹೋಗ್ಬಿಟ್ರ ಅಂತ ನಮ್ಮ ಬಂದೇ ಪ್ರಶ್ನೆ. ಸತ್ಯಿತ್ ಹೋಗಿರ್ಬೇಕಂತ ಹೇಳಿಬಿಟ್ಟು, ಯಾರು ಸತ್ತಿಲ್ಲ, ಮತ್ತೇನಾಗಿದೆ, ಯಾರೋ ಫೇಲ್ಗೆಲ್ ಆಗಿದ್ದಾರ ಮಕ್ಕಳು, ಅದೂ ಇಲ್ಲ, ಮತ್ತೇನಾಗಿ ರೋಗ, ಅದೂ ಇಲ್ಲ, ಮತ್ತೇನಾಗಿದೆ, ಏನೋ ಆಗಿದೆ, ಮತ್ತೆ ಭಾಗವತ ಕೇಳ್ತೀರಿ, ಬುದ್ಧಿ ಕೆಟ್ಟಿದೆ ಅಂತ ಕೇಳ್ತಾರೆ ಜನಗಳು. ಪಾಪ, ಅದಕ್ಕೆ ಹೇಳ್ತಾರೆ ಭಾಗವತ ಏನು ನಿಮಗಾಗಿಲ್ಲ ಹೋದಲ್ಲ, ಭಾಗವತ ಕೇಳಿ. ನಿಮ್ಗೇನಾರಾಗಿದೆ ಭಾಗವತ ಕೇಳಿ, ಅನಿಷ್ಟವಾಗಿದ್ರು ಭಾಗವತ ಕೇಳಿ, ಅನಿಷ್ಟ ಏನಾಗದವರು ಭಾಗವತ ಕೇಳಿ. ಅದು ಭಾಗವತ, ಪರೀಕ್ಷಿತ ರಾಜನ ಚಕ್ರವರ್ತಿ ಭಾಗವತ ಯಾತಕ್ಕೆ ಕೇಳುತ್ತಾನೆ. ಒಳ್ಳೆ ಅದ ಪ್ರಶ್ನೆ ಸೂತ ಪುರಾಣಿಕರ ಶಿವನಕಾರಿಗಳೇ ಕೇಳಿಬಿಡ್ತಾರೆ. ನಾಳೆ ಪ್ರಶ್ನೆಗೆ ಉತ್ತರ, ಭಾಗವತದ ಪ್ರಾರಂಭ, ಅಮೂಲ್ಯವಾದಂತಹ ಭಾಗವತದ ಪ್ರವಚನವನ್ನ ಶುಕಾಚಾರ್ಯರು ಮಾಡ್ತಾ ಇದ್ದಾರೆ. ಆ ಶುಕಾಚಾರ್ಯರ ಪ್ರವಚನ ಅದ್ವಿತೀಯವಾದ ಪ್ರವಚನ. ಒಳಗೆ ಆಚಾರ್ಯರು ಕೂತ್ ಮಾತನಾಡ್ತಿದ್ದಾರೆ ಅದನ್ನು ಬರೀಬಾರದು. ಒಳಗೆ ಆಚಾರ್ಯರು ಕೂತ್ ಶುಕಾಚಾರ್ಯರ ಒಳಗೆ ಆಚಾರ್ಯ ಕೂತ್ ಮಾತಾಡ್ತಾ ಇದ್ದಾರೆ. ಅವರ ಆವೇಶ ಇತ್ತಲ್ಲ, ಆದ್ದರಿಂದಾನೆ ನಾಳೆ ದಿವಸ ಅದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಊಚಮಹಂ ತೇನ ಪ್ರಿಯತಾಂ ಕಮಲಾಲಯ.